ಇವತ್ತಿನ ದಿವಸ ಸತ್ಯವಾದ ಸ್ವಾಮಿಗಳ ಆರಾಧನೆ ಆದ್ದರಿಂದ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮುಂದುವರಿಸ ಸತ್ಯಬೋಧ ಸ್ವಾಮಿಗಳ ಆರಾಧನೆ ಬಹಳ ವಿಶೇಷವಾದಂತಹ ಕಾರ್ಯಗಳ ಸಾಲಿಗೆ ಸೇರಿದ ಮಹಾನುಭಾವರು ಸತ್ಯಬೋಧರು. ಉತ್ತರಾದಿಭಟ್ಟ ಪರಂಪರೆಯಲ್ಲಿ ಸತ್ಯ ವಿಜಯರು, ಸತ್ಯಪ್ರಿಯರು, ಸತ್ಯಬೋಧರು, ಮುಂದೆ ಸತ್ಯಸಂಧರು, ಸತ್ಯವರರು, ಸತ್ಯಸರ್ವರು, ಈ ಕ್ರಮದಲ್ಲಿ ಮಧ್ಯೆ ಬಂದರು ಸತ್ಯಬೋಧ ಸ್ವಾಮಿಗಳು. ಅವರು ಈ ಪ್ರಾಂತ್ಯ ಬಹಳ ಹತ್ತಿರ ಇದ್ದವರು, ಅವರು ತೀರ ಹತ್ತಿರದಲ್ಲೇ ಇದ್ದವರು. ಸವಣೂರು ದೊಡ್ಡ ಕ್ಷೇತ್ರ, ಅವರಿಂದಾಗಿ ಬಹಳ ದೊಡ್ಡ ಕ್ಷೇತ್ರ ಆಯಿತು. ಅಂತ ಮಹಾನವ ರಾಯಚೂರಲ್ಲಿ ಹುಟ್ಟಿದ್ದವರು, ಅದಕ್ಕೆ ರಾಯಚೂರು ಫ್ಯಾಮಿಲಿ, ಸಾಮಾನ್ಯವಾಗಿ ಸತ್ಯಬೋಧರೆ ಕನೆಕ್ಟ್ ಆಗಿ ರಾಯಚೂರು ಫ್ಯಾಮಿಲಿ ಅಂತ ಕರೀತಾರೆ. ಅಲ್ಲಿ ಹುಟ್ಟಿದವರು, ಬಹಳ ವಿಶೇಷವಾದಂತಹ ಸತ್ಯಪ್ರಿಯ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾದವರು. ಅವರಿಂದ ಅವ್ರ ಮೊದಲಿಂದ ಅವ್ರ ಮೇಲೆ ಇವ್ರು ಪೀಠ ಕೊಡಬೇಕು ಅಂತೇಳಿ ಅವ್ರು ಒಂದಾಗ ತಂದೆ ಹರಿಯಾಚಾರ್ಯರು ಅಂತ ಅವ್ರ ಹೆಸರು. ಸತ್ಯಬೋಧ ಸ್ವಾಮಿಗಳ ತಂದೆ ಹೆಸರು ಹರಿಯಾಚಾರ್ಯರು ಅಂತೇಳಿ. ದೊಡ್ಡ ಜ್ಞಾನಿಗಳು, ಒಳ್ಳೆ ಸದಾಚಾರಿಗಳು. ಅವರ ವಿಶೇಷವಾದ ಅನುಗ್ರಹದಿಂದ ಅವರಿಗೆ ಮಗು ಹುಟ್ಟಿತ್ತು. ರಾಮಾಚಾರ ಅಂತ ಇವ್ರ ಹೆಸರು ಮೊದಲು ನೋಡಿದ್ರು. ಚಿಕ್ಕ ವಯಸ್ಸಿಗೆ ಮಠದಲ್ಲೇ ಸೇರಿಸ್ಕೊಂಡ್ಬಿಟ್ರು, ಚಿಕ್ಕ ವಯಸ್ಸು ಜೊತೆಗೆ ಇಟ್ಕೊಂಡ್ಬಿಟ್ರು, ಪೀಠ ಕೊಡೋಕೆ ಯೋಚನೆ ಮಾಡೇ ಬಿಟ್ರು ಕೂಡ. ಆದರೆ ಸಿಸ್ಟಮೆಟಿಕ್ ಆಗಿ ಬೆಳೆಸಿದ್ರು ಅವ್ರನ್ನ. ಬಹಳ ತಯಾರು ಮಾಡಬೇಕಾದ್ರೆ ಹೇಗೆ ತಯಾರು ಮಾಡ್ತಾರೆ? ಇವತ್ತು ಜನಕ್ಕೆ ಮಕ್ಕಳನ್ನು ತಯಾರು ಮಾಡಿದ್ರೆ ಬೆಳೆಸೋದು ನೋಡ್ಬಿಡ್ತಾರೆ. ಹೈಟು ವೇಟ್ ನೋಡಿದ್ರೆ ಬೆಳೆಸ್ತಾ ಇರೋಕ್ಕಾಗಲ್ಲ. ಒಳ್ಳೆ ಜ್ಞಾನ ಕೊಡಬೇಕು, ಸಕಾಲ ಉಪನಯನಾದಿಗಳನ್ನು ಮಾಡಿ ಮಠದಲ್ಲಿ ಇಟ್ಟುಕೊಂಡು ಅವರಿಗೆ ಪಾಠ ಹೇಳಿಕೊಂಡು ಒಳ್ಳೆ ದೊಡ್ಡ ವಿದ್ವಾಂಸರನ್ನಾಗಿ ಮಾಡ್ತಾರೆ. ಬಹಳ ದೊಡ್ಡ ವಿದ್ವಾಂಸರನ್ನು ಮಾಡ್ತಾರೆ. ಮುಂದೆ ಪೀಠ ಕೂಡ ಐಡಿಯಾ ಅವರಿಗಿದೆ. ಮದುವೆ ಮಾಡಿಸ್ತಾರೆ, ಫಸ್ಟ್ ಮದುವೆ ಮಾಡಿಸಿ ಗೃಹಸ್ಥಾಶ್ರಮವೇ ಆಗಿ ಅಂತ ಮಾಡಿಸ್ತಾರೆ. ಮದುವೆ ಒಳ್ಳೆ ವಿಷಯ, ಒಳ್ಳೆ ಕನ್ನೆ, ಒಳ್ಳೆ ರೀತಿಯ ಸಂಸಾರ, ಒಂದು ಮಗು ಆಗ್ತದೆ ಅವರಿಗೆ. ಎರಡೇ ಮಗು ಗರ್ಭಿಣಿ ಹೆಂಡತಿ. ಅಷ್ಟೊತ್ತಿಗೆ ಸತ್ಯಪ್ರಿಯ ಸ್ವಾಮಿಗಳು ಬಾಣಾವದರಿ ಆ ಪ್ರಾಂತದಲ್ಲಿ ಇರ್ತಾರೆ, ಜೊತೆಗೆ ಇಟ್ಕೊಂಡಿರ್ತಾರೆ ಅವ್ರನ್ನ. ಆಗ ಅವರಿಗೆ ಸನ್ಯಾಸ ಕೊಟ್ಟು ಪೀಠ ಒಪ್ಪಿಸಿಟ್ಟಿರ್ತಾರೆ. ಅವ್ರು 34 ವರ್ಷ ಸನ್ಯಾಸ ತಗೊಂಡಾಗ 34 ವರ್ಷ ಒಂದು 2-3 ತಿಂಗಳು ಪೀಠಕ್ಕೆ ಬಂದ್ಬಿಡ್ತಾರೆ ಆಮೇಲೆ. ಅದು ಬಹಳ ಚಿಕ್ಕ ವಯಸ್ಸು ಸನ್ಯಾಸ ತಗೊಂಡವರು ಸಾಲಿಗೆ ಸೇರಿದವರು ಸತ್ಯಬೋಧ ಸ್ವಾಮಿಗಳು. ಅವರ ವಿಶೇಷ ಮಹಿಮೆ ಅಂದರೆ ಮಾನಾಮದರೆಯಲ್ಲಿ ಗುರುಗಳು ವೃಂದಾವನ ಪ್ರತಿಷ್ಠಾಪನೆ ಮಾಡುತ್ತಾರೆ. ಆ ಹೊತ್ತಿಗೆ ಅವರು ದೊಡ್ಡ ಸಮಸ್ಯೆಗಳು ಸರಮಾಲೆ ಬರುತ್ತಾರೆ. ಫಸ್ಟ್ ಭಾರಿ ದೊಡ್ಡ ಸಮಸ್ಯೆಗಳು, ರಾಮೇಶ್ವರ ಯಾತ್ರೆಗೆ ಅಂತ ಹೋಗ್ತಾರೆ. ಆ ಸಮಯಕ್ಕೆ ಕಾರಣಾಂತರದ ರಾಜಕೀಯವಾಗಿ ಇವತ್ತು ನಾವು ಬಹಳ ಒಳ್ಳೆ ಸಮಯದಲ್ಲಿದ್ದೇವೆ. ಮಂತ್ರಿ ಎಷ್ಟಾದ್ರೂ ಪಕ್ಷ ಹೊಡೆದಾಡ್ಕೊಂಡ್ರು ಕೂಡ ನಮ್ಮ ತಟ್ಟೆ ಬರೋದಿಲ್ಲ. ಅವ್ರು ಹೊಡೆದಾಡ್ಕೊಂಡು ಸಾಯ್ತಿರ್ತಾರೆ ಹೊರತು ನಮ್ಗೇನು ಹೋರಾಡಿಸೋದಿಲ್ಲ. ಹಿಂದೆ ಹಾಗಲ್ಲ, ಪೂರ್ತಿ ಅಸ್ತವ್ಯಸ್ತ ರೀತಿಗಳು. ಯಾರನ್ನ ಹೊಡೆದ್ರು ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಆಡಿದ್ದೇ ಆಟ. ಕೊಂದಾಕಿದ್ರೆ ಯಾರು ಕೇಳೋರಿಲ್ಲ, ಕೇಳೋರು ಎಲ್ಲ ನವಾಬರ ದರ್ಬಾರಗಳು. ಹಿಂದೂ ಮುಸ್ಲಿಂ ಗಲಾಟೆ ಭಾರಿ ಜಾಸ್ತಿ ಇದ್ದ ಕಾಲ. ಇವತ್ತಿರೋದು ಭಾರಿ ಕಡಿಮೆ. ನಮ್ಮ ಹಿಂದೂ ಮುಸ್ಲಿಂ ಗಲಾಟೆ ಅಂದ್ರೆ ಪಾಕಿಸ್ತಾನ ಇಂಡಿಯಾ ನೆನಪಾಗ್ತದೆ ಹೊರತು ಇಂಟರ್ನಲ್ ಕ್ಯಾಶಸ್ ತುಂಬಾ ಕಡಿಮೆ, ಇಲ್ಲ ಅಂತಲ್ಲ ಕಡಿಮೆ. ಆಗ ಔಟ್ ಅಂಡ್ ಔಟ್ ಮಾಡ್ತಾ ಇದ್ರು. ಅವ್ರ ದೊಡ್ಡ ಧ್ಯೇಯ ಅವರು ಹಿಂದೂಗಳನ್ನು ಬರೀ ಕನ್ವರ್ಟ್ ಮಾಡೋಕೆ ಕೊಲ್ಲಬೇಕು, ಎರಡೆ ಇಲ್ಲ ಕೊಲ್ಲಬೇಕು ಅಂತ ಚೇಂಜ್ ಮಾಡ್ಕೊಂಡ್ಬಿಡುದು. ಅದು ಬಹಳ ದುಷ್ಟು, ಹೇಳೋರಿಲ್ಲ ಕೇಳೋರಿಲ್ಲ, ಅಂತ ಒಂದು ಪರಿಸ್ಥಿತಿ ಉಂಟಾಯಿತು. ಇವ್ರು ಬಹಳ ಬೇಕಾದ ರಾಜ ಮುರಾರಿ ರಾಜ ಅಂತ ಒಬ್ಬ, ಅಲ್ಲಿ ಶ್ರೀರಂಗ ಪ್ರಾಂತದಲ್ಲಿ ಸ್ವಾಮಿಗಳಿದ್ರು, ತಿರುಚಿರಾಪಳ್ಳಿ. ಆ ಸಮಯಕ್ಕೆ ಅಲ್ಲಿ ಮುಸಲ್ಮಾನರನ್ನ ಅಟ್ಯಾಕ್ ಮಾಡಿಬಿಟ್ಟು ಸ್ವಾಮಿಗಳನ್ನ ತನ್ನ ಕಡೆ ಎಳ್ಕೋಬೇಕು. ಮುರಾರಿ ರಾಯ ನಾ ಗುರುಗಳು ಇವರು. ಸೊ ಮುರಾರಿ ರಾಯ ಸೋಲ್ಬೇಕಾದ್ರೆ ಇವರು ಇವರು ಸಿಕ್ಕರ ಕತೆ ಮುಗೀತು ಅಂತೇಳಿ ಅವ್ರನ್ನ ಅರೆಸ್ಟ್ ಟ್ರೈಪ್ ಮಾಡಿಬಿಡ್ತಾರೆ. ಎಷ್ಟು ಹಸ್ತ ಸನ್ಯಾಸ ಪೀಠಕ್ಕೆ ಬಂದವರು 34 ವರ್ಷ ಅಷ್ಟೇ ಇದೆ, ದೊಡ್ಡ ಪ್ರಾಬ್ಲಮ್. ಅದು ಯಾತ್ರೆ ವಿಷಯವನ್ನು ಬಂದ್ರೆ ಎಲ್ಲಾ ಕಡೆಯಿಂದ ಕ್ಲೋಸ್ ಮಾಡ್ಬಿಡ್ತಾರೆ. ಅವ್ರು ಹೋಗಾಗಿ ಎಲ್ಲೂ ಹೋಗ್ಬಾರ್ದು, ಅದು ಸುರಕ್ಷಿತ ಜಾಗ ಅಲ್ಲ. ಗುಂಡು ಹೊಡೆದ್ರೆ ಅಲ್ಲೇ ಬಿಡ್ಬೇಕು, ಹೋಗ್ಬಿಟ್ಟು ಬೆರಂಗಿ ಗುಂಡು ಹೊಡೆದ್ರೆ ಬಿಡ್ಬೇಕು, ಹೈಲಿ ರಿಸ್ಕಿ ಜಾಗ ಅದು. ಅಲ್ಲಿ ಇಳಿಸ್ಬಿಟ್ಟಿದ್ದ ಉಳಿದವರಾಗಿ ಎಷ್ಟು ಗಾಬರಿ ಆಗ್ಬಿಡ್ತಾ ಇತ್ತು. ಆ ಸತ್ಯ ಮಹಾ ತಪಸ್ವಿಗಳು ಅವರು ಅವತ್ತಿ ಅದಕ್ಕೆ ಗುರುಗಳ ತಯಾರು ಮಾಡಿರ್ತಾರ. ಹಾಗೇನೆ ಕ್ರಿಕೆಟ್ ಪ್ಲೇಯರ್ನೇ ವರ್ಷಗಟ್ಟೆ ತಯಾರು ಮಾಡಿದ್ರೆ U19 ಏನೇನೋ ಮಾಡಿ 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 ತಯಾರು ಮಾಡಿ ಕಳಿಸ್ತಾರೆ. ಬೀಟ ಇದಕ್ಕಿಂತ ಬಿಟ್ಬಿಟ್ರೆ ಪಂಚಾಯಿತಿ ಆಗಿಬಿಡ್ತಾರೆ, ನೀರಿ ಸುಮ್ಮನೆ ಹಾಕಿ ಈಜ್ ಬರೋ ಮುಡಿಗೋಗ್ಬಿಡ್ತಾರೆ. ಎಲ್ಲ ಸರಿಯಾಗಿ ತಯಾರು ಮಾಡಿದ್ರು, ಒಳ್ಳೆ ಸಿದ್ಧಿ ಬರೀತಿದ್ರು ಅವರು. ಅವ್ರು ಯೋಚನೆ ಮಾಡಲಿಲ್ಲ. ಉಳಿದವರಿಗೆಲ್ಲ ಭಾರಿ ಸಮಸ್ಯೆ ಆಯಿತು, ಶಿಷ್ಯರವರೆಲ್ಲ ಭಾರಿ ಆತಂಕ ಪಡ್ಕೊತಾ ಇದ್ದಾರೆ. ಪೂಜೆ ಮಾಡೋದು ಕಷ್ಟ ಸ್ಥಿತಿ ಬಂದೋಗ್ಬಿಟ್ಟಿದೆ, ಊಟ ತಿಂಡಿ ಬಿಡಿ, ಪೂಜೆ ಮಾಡೋದೇ ಕಷ್ಟ ಸ್ಥಿತಿ ಬಂದೋಯ್ತು. ಆ ದೇವ್ರನ್ನ ಹರಿಸ್ಬೇಕು ಅಂತ ಒಂದು ಲೆಕ್ಕ, ಸಂಪತ್ತಲ್ಲಿ ಲೂಟಿ ಹೊಡೆದು ಬಿಡ್ಬೇಕು. ಇಂಥ ಕಾಲ ಇವತ್ತು ಬಂದಿಲ್ಲ, ನೆನ್ಬಿಟ್ಕೋಬೇಕು. ಅದು ಕಾಲ ಕೆಟ್ಟಿದೆ ಅಂತ ಹೇಳ್ತೇವೆ, ಇದಕ್ಕಿಂತ ಬಹಳ ಕೆಟ್ಟ ಕಾಲ ಆಗಿತ್ತು. ಅಂತ ಹೊತ್ತಲ್ಲಿ ಅವರು ಭಾರಿ ಉಪಾಯ ಮಾಡ್ತಾರೆ ಸ್ವಾಮಿಗಳು. ಒಬ್ಬರ ಮೂಲಕವಾಗಿ ತಿರುಕಾಟುಪಳ್ಳಿ ಅಂತ ಒಂದು ಊರು, ಅಲ್ಲಿಗೆ ದೇವ್ರ ಗೃಹ ಎಲ್ಲ ಕಳಿಸಿಕೊಡ್ತಾರೆ. ಆ ಕಡೆ ಸೇಫ್ ಮಾಡ್ಕೋಬೇಕು, ಅಲ್ಲಿ ಕಳಿಸ್ಕೊಡ್ತಾರೆ. ಒಬ್ಬರೇ ಕೂತ್ಬಿಡ್ತಾರೆ, ದೇವ್ರ ಪೂಜೆ ಇಲ್ಲ, ಉಪವಾಸ ಕೂತ್ಬಿಡ್ತಾರೆ. ಹಾಗೆ ಪೂಜೆ ಇಲ್ಲ, ಇದಿಲ್ಲ, ದೇವರ ರಕ್ಷಣೆ ಮಾಡೋದಕ್ಕೋಸ್ಕರ ಅಷ್ಟು ವ್ಯವಸ್ಥೆ ಮಾಡ್ತಾರೆ. ಬಹಳ ಆಶ್ಚರ್ಯ. ಆ ಕಾಲಕ್ಕೆ ಇನ್ನೇನು ರಾಜ ಯೋಚನೆ ಮಾಡಿ ಇನ್ನೇ ಸರೆಂಡರ್ ಆಗಲೇಬೇಕು, ಬೇರೆ ದಾರಿನೇ ಇಲ್ಲ. ಆಗ ಶಿಷ್ಯನ ಹೇಳಿ ನಾವು ಓಡಿಸ್ಬಿಡ್ಬೇಕಾಗಿ ಇಂಥ ವ್ಯವಸ್ಥೆ ಮಾಡಿರ್ತಾರೆ. ಅವರ ತಪಶಕ್ತಿ ಮಂತ್ರಶಕ್ತಿಯಿಂದ ಹೊಸ ಪವಾಡಗಳಿಗೆ ಶುರುವಾಗ್ತದೆ. ಏನು ಪವಾಡ ಅಂದ್ರೆ ಆ ಸುಲ್ತಾನಕರು ಎಲ್ಲ ಸಾಯಲಿ ಶುರು ಮಾಡ್ತಾರೆ, ಒಬ್ಬರೇ ಸಾಯಲಿಸ್ತಾರೆ, ಸೈನಿಕರೆಲ್ಲ ಮಾಸ ಡೆತ್ತಿದ್ದ ಈ ಕಾಲರಾಗಿರ ಬಂದ ಆಯ್ತು ಸಾಯಲಿ ಶುರು ಮಾಡ್ತಾರೆ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಇವ್ರ ಕಡೆಯಿಂದ ಒಬ್ಬರು ಹೊಡಿತಾರೆ ಜನ ಸತ್ತು ಏನಾಗ್ತಿದೆ ಗೊತ್ತಿಲ್ಲ, ಕಾಸ್ ಅನ್ನೋನ್ ಸಾಯ್ತಾ ಇಲ್ಲ. ಆಗ ಅವ್ರಿಗೆ ಗಾಬರಿ ಆಯ್ತು, ಯಾಕೆ ಹೀಗಾಗ್ತಾ ಇದೆ ಯೋಚನೆ ಮಾಡಿ. ಆಗ ಎಲ್ಲ ತಂದೋಗ್ಬಿಡ್ತಾರೆ, ಅವ್ರು ತಿಳಿದವ್ರನ್ನ ಕೇಳಿದಾಗ ಹೇಳ್ತಾರೆ, ದೊಡ್ಡ ಗುರುಗಳ ದ್ರೋಹ ಮಾಡಿದ್ದಿ ನೀನು, ಯತಿ ದ್ರೋಹ, ಪೀಠಾಧೀಶರ ದ್ರೋಹ, ಜ್ಞಾನಿಗಳ ದ್ರೋಹ ಮಾಡಿದ್ದಕ್ಕೆ ಹಾಗಾಗ್ತಾ ಇದೆ, ತಡೆ ಮಾಡಿದ್ರೆ ನೀವು ಎಲ್ಲ ಹೋಗ್ಬಿಡ್ತೀರ ಅಷ್ಟೇ ಅಂತ ಹೇಳಿದ್ರಂತೆ. ಆಗ ಅವರು ಗಾಬರಿಯಾಗಿ ಅವರ ಹತ್ರ ಬರ್ತಾರೆ, ಕ್ಷಮೆ ಕೇಳ್ತಾರೆ. ಅಂದ್ರೆ ಬಂದ ಸ್ಥಿತಿ ಎಷ್ಟಿತ್ತು ನೋಡಿದ್ರೆ, ಸತ್ಯಾಗ್ರಹ ಮಾಡಿ ಇಂಡಿಯಾ ವಾಪಸ್ ತೊಗೊಂಡ್ರು ಅಂತ ಹೇಳ್ತಾರಲ್ಲ, ಅಂತಿದ್ದ ಸತ್ಯಾಗ್ರಹ ಅಲ್ಲ, ಬರೀ ತಪಶಕ್ತಿಯಿಂದ ಅವರೆಲ್ಲ ಯುದ್ಧಕ್ಕೆ ಒಬ್ರು ಇವ್ರ ಕಡೆ ಒಬ್ರಿಗೂ ನಾಶ ಆಗ್ಬಾರ್ದು, ಅವ್ರ ಕಡೆ ಸತ್ ಸತ್ ಹೋಗ್ತಾ ಇದ್ದ. ಇಂಥ ಕಥೆ ನಮಗೆ ಸುಕನ್ಯಾ ಚೌರ ಕಥೆಯಲ್ಲಿ ಕೇಳ್ತೇವೆ. ಆಶೀರ್ವಕ್ಕೋದ ಮೈಲಿಗೆ ಮಾಡಿದ್ದಕ್ಕೆ ಬಳದಿದ್ದೆ ಎದ್ರೆ ಬೆಳಗ್ಗೆ ಎಲ್ಲರಿಗೂ ಮಲಮೂತ್ರ ಸ್ತಂಭನ ಆಗೋಗಿತ್ತು. ಯಾತಕ್ಕೆ ಅಂತ ನೋಡಿದರೆ ಸುಖಾದಿ ಚವನಮರಿಗಳ ಆಶ್ರಮ ಅಲ್ಲಿ ಆಕೆ ಹೋಗಿ ಚುಚ್ಚಿಬಿಟ್ಟಿರ್ತಾಳೆ ಸುಕನ್ಯಾ, ಅವ್ರ ಕಣ್ಣಿ ಚುಚ್ಚಿರ್ತಾಳೆ. ಅದರಿಂದಾಗಿ ಅಂತ ಒಂದು ಮಾಸ್ ಅಟ್ಯಾಕ್ ಆಗಿತ್ತು. ಅದೇ ಜ್ಞಾನಿಗಳಿಗೆ ದ್ರೋಹ ಮಾಡಿದರೆ ಎಷ್ಟು ಅನ್ಯಾಯ ಆಗುತ್ತೆ ಎಂಬ ಸಾಕ್ಷಿ ಸತ್ಯಬೋಧರನಾಗಿ ಅರ್ಥ ಮಾಡ್ಕೋತಾನೆ, ಶರಣ ಬರ್ತಾನೆ. ಆ ವಯಸ್ಸಿಗೆ ಅವರೆಲ್ಲ ತುಂಬಾ ಸಮಸ್ಯೆಗಳೀಗ. ನಾವು ಮುರಾರಿ ರಾಜ ಒಳಗಿದ್ದಾನೆ ಕೋಟೆ ಒಳಗೆ, ಇವರು ಹೊರಗಿಂದ ಅಟ್ಯಾಕ್ ಮಾಡುತ್ತಿದ್ದಾರೆ, ಆ ಮೂಲಕ ಇವ್ರು ಬಿಡಿಸಕ್ಕೆ ಟ್ರೈ ಮಾಡುತ್ತಿದ್ದಾರೆ. ಮುರಾರಿ ರಾಜನಿಗೆ ಕೋಟೆ ಒಳಗಿದ್ದಾನೆ, ಒಂದಷ್ಟಿಂದ ಸೇಫು, ಒಂದಷ್ಟಿಂದ ಪ್ರಾಬ್ಲಮ್ಮು. ಸೇಫ್ ಅಂದ್ರೆ ಅಟ್ಯಾಕ್ ಮಾಡ್ತಾ ಇಲ್ಲ, ಇವನು ಮಾಡಕ್ ಸಾಧ್ಯ ಇಲ್ಲ, ಒಳ್ಳೆ ಭದ್ರ ಕೋಟೆ ಅದು. ಆದ್ರೆ ಆಹಾರ ಸಾಮಗ್ರಿ ಮುಗಿತಾ ಬರ್ತಾ ಇದೆ, ಸ್ಟೋರ್ ಮಾಡಿದ್ದೆಲ್ಲ ಮುಗಿತಾ ಹೊರಗೆ ಬರಲೇಬೇಕು ಆ ಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಇವನಿಗೆ ಆ ತನ್ನ ಜಾಗ ಬೇಕದು, ಆ ಜಾಗ ಈಗ ಎತ್ಕೋಬೇಕು. ಆದ್ರೆ ಇವನಿಗೆ ತಡ ಆಗಿಬಿಟ್ರೆ ಏನಾಗುತ್ತೋ ತಿವರಿ ಭಯ ಇದೆ. ಆಗ ಸತ್ಯವಾದ ಸ್ವಾಮಿಗಳು ಇಬ್ಬರು ಮಧ್ಯಸ್ಥಿಕೆ ಮಾಡ್ತಾರೆ. ಎಂಥ ಮಧ್ಯಸ್ಥಿಕೆ ಅಂದ್ರೆ ನವಾಬನಿಗೆ ತಿರುಚಾರ ಮಾಡಿ ಬಿಟ್ಕೊಟ್ಬಿಡ್ಬೇಕು, ಮುರಾರಿ ರಾಜ ಬಿಟ್ಕೊಡ್ಬೇಕು. ಆದ್ರೆ ಮುರಾರಿ ರಾಜ ಅಲ್ಲಿಂದ ಹೊರಗೆ ಬರಬೇಕು, ಹೊರಗು ಬರ್ತಾ ಅವನು ಬರೀ ಒಬ್ಬನೇ ಬರಬೇಕಾಗಿಲ್ಲ, ತನ್ನ ಸಂಪತ್ತೆಲ್ಲ ತಗೊಂಡು ಸೇಫ ಹೊರಗೆ ಬರಬಹುದು, ಎಲ್ಲಾ ಸಂಪತ್ತನ್ನು ತಗೊಂಡು ಬರಬಹುದು. ಅವನು ಇವನು ಅಡ್ಡಿ ಮಾಡಬಾರ್ದು, ಕೋಟೆ ಒಳಗೆ ಬರಕ್ಕೆ ಇವನು ಅಡ್ಡಿ ಮಾಡಬಾರ್ದು. ಮತ್ತೆ ಇವ್ರು ಮಾತಿಗೆ ಕೋಟೆ ಇಲ್ಲ ಕಚೇರಿ ಇಲ್ಲಲ್ಲ, ಮಾತು ನಡೆಸ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ, ಹೊರಬಂದಷ್ಟು ಹೊಡೆದಾಕ್ ಬಿಡ್ಬೋದಲ್ಲ, ಅದು ಅಗ್ರಿಮೆಂಟ್ ಆಗಬೇಕು. ಏನು ಅಗ್ರಿಮೆಂಟ್ಗೂ ಬೆಲೆ ಇಲ್ಲ, ಇನ್ನೊಬ್ರು ಕೇಳೋದ್ರಿಂದ ಅಗ್ರಿಮೆಂಟ್ ಇರೋದು. ಸತ್ಯವಾದ ಸಾವಿರ ಮಧ್ಯಸ್ಥಿಕೆ, ಆ ರಾಜನ ಇವನು ಏನು ಮಾಡಬಾರ್ದು, ಇವನು ಅವನಿಗೇನು ಮಾಡಬಾರ್ದು. 34 ವರ್ಷ ಅಷ್ಟೇನೆ, ಎಷ್ಟು ಜನ ಪ್ಲಾನ್ ಮಾಡ್ತಾರೆ ಅಂದ್ರೆ ಪೂರ್ತಿ ಒಬ್ಬೆ ಮಾಡ್ತಾರೆ, ನಡೆದು ಸುರಕ್ಷಿತ ಅದು ವಾಪಸ್ ಈ ಕಡೆ ಬರ್ತಾನೆ, ಒಳಗೆ ಹೋಗ್ತಾನೆ. ಮುಸಲ್ಮಾನ ಇವ್ರಿಗೆ ದೊಡ್ಡ ಭಕ್ತನಾಗ್ತಾರೆ, ಸತ್ಯವಾದ ಸಾವಿರ ತುಂಬಾ ಭಕ್ತನಾಗ್ತಾನೆ. ಅದು ವಿಧರ್ಮೀಯರು ಭಕ್ತರಾಗೋದು ಬಹಳ ಕಷ್ಟ, ಅಂತ ಕ್ರೂರಿಗಳವರೆಲ್ಲ ಬರೀ ಭಯಂಕರ ಕ್ರೂರಿಗಳು. ಇವರ ದಾಸಾರ ದಾಸರಾಗಿ ಬಿಡ್ತಾರೆ, ಹೊರರಾದರೆ ಈ ಕಡೆ ಬರ್ತಾರೆ. ಅಲ್ಲಿಂದ ಸ್ವಾಮಿ ಸಂಚಾರ ಮಾಡ್ತಾ ಮಾಡ್ತಾ ಯಾವೂರಿಗೆ ಹೋದ್ರೂ ಪ್ರಾಬ್ಲಮ್ ಕಡೆ, ತಂಜಾವೂರಿಗೆ ಹೋಗ್ತಾರೆ ಪ್ರಾಬ್ಲಮ್, ಕುಂಭಕೋಣಕ್ಕೆ ಹೋಗ್ತಾರೆ ಪ್ರಾಬ್ಲಮ್, ಪ್ರಾಬ್ಲಮ್ ಎರಡು ಮೂರು ಕಡೆ ಇಲ್ಲ. ಆಗ ಇವತ್ತು ಅದ್ವೈತ ದ್ವೈತ ಗಲಾಟೆಗಳು ಎಲ್ಲೋತ್ತೆ, 4 ವಾಕ್ಯಾರ್ಥಗಳು ಜಾಸ್ತಿ ಇಲ್ಲ. ಹಿಂದೆ ಅದು ಓಪನ್ ಫೈಟ್ ಇದ್ದ. ಇಲ್ಲಿ ನೋಡಿದ್ರೆ ವಿಸರ್ವೀಯರ ಆಕ್ರಮಣ, ಅಲ್ಲಿ ಪರಮತೀಯರ ಆಕ್ರಮಣ. ಯಾವ್ದಾದ್ರು ಊರಿಗೆ ಹೋದ್ರೆ ವಾಕ್ಯಾರ್ಥ ಆಗಬೇಕು, ಅಲ್ಲಿ ಇವತ್ತೆಲ್ಲ ಊಟದವರೆಗೆ ವಾಕ್ಯಾರ್ಥ ಅಂತ ಆಗಿರೋದಷ್ಟೇ, ಜಾಸ್ತಿ ಆಗೋದಿಲ್ಲ. ಯಾರು ಸೋತು ಸೋ ಬರ್ಕೊಡೋರು ಇಲ್ಲೇ ಇಲ್ಲ, ಸತ್ಯಜ್ಞಾನ ಕಾರಕ್ಕೆ ಮೂದೋಯ್ತು ಚಿಕ್ಕ, ಈಗ ಅದಿಲ್ಲೇ ಇಲ್ಲ. ಸುಮ್ಮನೆ ಟೈಮ್ ಪಾಸ್ ವಾಕ್ಯಾರ್ಥ ಎದ್ದಾಗಿರ್ತಾವೆ ಅಷ್ಟೇ, ಹಿಂದೆ ಹಾಗಲ್ಲ. ಚಾಲೆಂಜ್ ಅದು, ಸೋತ್ರೆ ಮಠನೆ ಬಿಟ್ಕೊಡ್ಬೇಕು ಅಂತ ಅದು ಚಾಲೆಂಜ್ ಆಗ್ತಿದ್ರು. ಇಲ್ಲ ವಾದಕ್ಕೆ ಬನ್ನಿ, ಇಲ್ಲ ವಾದಕ್ಕೆ ಬಂದರೂ ಕಷ್ಟ, ಸೋತರು ಭಾರಿ ಕಷ್ಟ. ಅವರು ಮಾಸಲ್ಲಿ ಬರ್ತಾ ಇದ್ರು ಅಟ್ಯಾಕ್ ಮಾಡಿ. ಸತ್ಯಬೋಧರಿಗೆ ಎಷ್ಟು ಜನ ತಯಾರು, ಸತ್ಯಪ್ರಿಯರು ತಯಾರಿ ಮಾಡಿದ್ರು, ಸತ್ಯಪ್ರಿಯ ದೊಡ್ಡ ವ್ಯಾಖ್ಯಾನ ಕೊಂಡಿದ್ರು ಸತ್ಯಪ್ರಿಯರು. ಅವ್ರು ಮಹಾಭಾಷ್ಯಕ್ಕೆ ವ್ಯಾಖ್ಯಾನ ಬರೆದ ಮಹಾನುಭಾವರು, ಅವರ ಗ್ರಂಥ ಸಿಕ್ಕಿದೆ, ಇವರು ಪ್ರಿಂಟ್ ಆಗಿಲ್ಲ ಅಷ್ಟೇ. ಬಹಳ ದೊಡ್ಡ ಜ್ಞಾನಿಗಳು, ಎಲ್ಲ ರೀತಿಯ ತಯಾರು ಮಾಡಿದ್ರು. ಯಾವ ಪಾಠ ಪ್ರವಚನ ಶುರು ಮಾಡಿದ್ರೆ ಪ್ರಶ್ನೆ ಕೇಳೋದು, ಪ್ರಶ್ನೆ ಕೇಳೋದು, ಸೋಸಿ ಟ್ರೈ ಮಾಡೋದು, ಪಟ 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 ಉತ್ತರ ಕೊಡ್ತಾ ಇತ್ತು. ಅದರಿಂದ ಒಳ್ಳೆ ವಿದ್ವತ್ ಕ್ರಾಂತಿ ಮಾಡಿದರು. ಇಲ್ಲಿ ನೋಡಿದ್ರೆ ರಾಜಕೀಯದಲ್ಲಿ ಶಾಂತಿ ತಂದರು, ಅಲ್ಲಿ ವಿದ್ವತ್ ಕ್ರಾಂತಿ ಮಾಡಿದರು. ಎಲ್ಲಾ ಜನಗಳು ರಾಜ ಮಹಾರಾಜರು ಸರೆಂಡರ್ ಆದರೆ, ಇವರಿಗೆ ಕ್ಯೂ ಇಟ್ಟು ಕರಿತಾ ಇದ್ರು, ನಮ್ಮಲ್ಲಿ ಬನ್ನಿ, ನಮ್ಮಲ್ಲಿ ಬನ್ನಿ, ನೀವು ಬಂದ್ರೆ ಆ ಮೂರು ಒಳ್ಳೇದಾಗ್ತದೆ, ನಮಗೆ ಮಂಗಳ ಆಗ್ತದೆ, ಎಲ್ಲರ ಕರೆ ಶುರು ಮಾಡಿ. ಆಗ ಹಿಂದಿನ ಕಾಲದ ಕಾಣಿಕೆ ಅಂದ್ರೆ ಇವತ್ತೆಲ್ಲ 10-25 ಲೆಕ್ಕ ಇಲ್ಲ, ಬಂಗಾರದ ರಾಶಿ ಕೊಡ್ತಾ ಇದ್ರೆ ಆಗಿನ ಕಾಲಕ್ಕೆ. ಅಂತ ಸಂಪತ್ತಿತ್ತು, ಅವರೆಲ್ಲ ಹೊಡ್ಕೊಂಡು ಇಲ್ಲ, ಸಂಪತ್ತಿಲ್ಲ ನಮ್ಮಲ್ಲಿ, ಸಂಪತ್ತಿನ ರಾಶಿ ಇತ್ತು. ಅವರಿಗೆಲ್ಲ ಕೊಡಬೇಕು ಅಂದ್ರೆ ಇವತ್ತು ಕಾರ್ಗೆ ಪ್ರೆಸೆಂಟ್ ಮಾಡ್ತಾರಲ್ಲ ಹಾಗೆ, ಆನೆಗಳು ಗ್ರಾಮಗಳೆಲ್ಲ ಉಬ್ಬಿ ಕೊಡೋದು, 3 ಗ್ರಾಮ, 6 ಗ್ರಾಮ, 10 ಗ್ರಾಮ ಆ ರೀತಿ ಗ್ರಾಮಗಳು ಕೊಡಬೇಕು, ಬಂಗಾರದ ರಾಶಿ ಕೊಡಬೇಕು. ಅವೆಲ್ಲ ತಲೆಗಿಲೆ, ಅವೆಲ್ಲ ಲೆಕ್ಕ ಇಲ್ಲ, ತನ್ನಗಟ್ಟೆ ಬಂಗಾರ ಕೊಡ್ತಕ್ಕಂಥ ಕಾಲ ಇದ್ದ ಜಾಗ ಅಂತ ವೈಭವ, ಅದೆಲ್ಲ ಮಾಡ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಅವ್ರು ಈ ಕಡೆ ಬರಬೇಕಾದ್ರೆ ಎಷ್ಟೋ ವರ್ಷ ಆಗ್ತದೆ ಆಕ್ರಮ ತಗೊಂಡ್ಮೇಲೆ. ಎಲ್ಲ ಊರಿಗೆ ಹೋಗಿ ಬಿಡ್ತಾನೆ ಅಂತಿಲ್ಲ ಅವರು, ವರ್ಷಗಟ್ಟಲೆ ಅಲ್ಲೇ ಇಟ್ಕೊತಿದ್ರು. ಚಾತುರ್ಮಾಸ್ಯ ಆಗಿದೊಂದು ಚಾತುರ್ಮಾಸ್ಯ ಆಗಿದೆ ಅಂತ ಕೂಡಿಸೋದು, ಮತ್ತೆ ಮತ್ತೆ ಕೊಡೋದು, ಮತ್ತೆ ವಾಕ್ಯಾರ್ಥಗಳು. ಆ ವಾಕ್ಯಾರ್ಥ ಮಾಡ್ತಾ ಮಾಡ್ತಾ ಗೆಲ್ಲಬೇಕು. ಒಳಗೆ ಅವ್ರು ಪ್ಲಾನ್ ಮಾಡ್ತಾ ಇವ್ರನ್ನ ಸರಿ ಟ್ರೈ ಮಾಡ್ತಾ ಇದ್ರು. ವಾಕ್ಯಾರ್ಥದಲ್ಲಿ ಗೆದ್ದು ಅವ್ರನ್ನಲ್ಲಿಂದ ಓಡಿಸಿ ಸೇತು ಗೋಸ್ವಾಮಿ ಅಂತ ಒಬ್ಬ ದೊಡ್ಡ ಆಕಡೆ ಪಂಡಿತ, ಅವರೆಲ್ಲರೂ ತನ್ನ ವಶ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದ. ರಾಜನು ಒಳಗೆ ಹಾಕೋಬಿಟ್ಟಿದ್ದ. ಅವನಿಂದ ಪಾರಾಗೋದು ಸುಲಭ ಸಾಧ್ಯ ಸಂಗತಿ ಆಗಿರಲಿಲ್ಲ. ಅದನ್ನು ಮಾಡ್ತಾರೆ, ಬಿಡೋದಿಲ್ಲ. ಮಾಡಿ ಸಂಚಾರ ಮಾಡ್ತಾ ದಕ್ಷಿಣ ಪ್ರಾಂತ್ಯದೊಳಗೆ ತುಂಬಾ ಬದ್ಧೋಬದ್ಧ ಪ್ರಸಾರ ಮಾಡಿದವರಲ್ಲಿ ವಿಜೇಂದ್ರ ಸ್ವಾಮಿಗಳು, ಶ್ರೀಪಾದರಾಜರು, ರಘುತ್ತಮ ಸ್ವಾಮಿಗಳು, ಅನಂತರ ಸತ್ಯಬೋಧ ಸ್ವಾಮಿಗಳು, ಇವರ ದೊಡ್ಡ ಸ್ಥಾನ. ಸತ್ಯಪ್ರಿಯವರು ಗುರುಗಳು ಅಲ್ಲೇ ಇದ್ದಾರೆ, ವೃಂದಾವನ ಅಲ್ಲೇ ಇದ್ದವರು, ಮಾನಮದ ವೃಂದಾವನ ಅಲ್ಲೇನೆ, ಅನೇಕರ ರಘುತ್ವ ಸ್ವಾಮಿ ವೃಂದಾವನ ಆ ಕಡೆಗೇನೆ. ಅವರೆಲ್ಲ ತುಂಬಾ ತಮಿಳುನಾಡಿನಲ್ಲಿ ಇತ್ತೀಚಿನವರೆಗೂ ವಿದ್ವಾಂಸರು, ಭಾರಿ ದೊಡ್ಡ ವಿದ್ವಾಂಸರು ಇರ್ತಾ ಇದ್ರು. ಈಗ ಇಲ್ಲೇ ಇಲ್ಲ, ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಈಗ ವಿದ್ವಾಂಸರು ಭಿಕ್ಷೆ ಮಾಡಿಸೋ ಜನ ಕಡಿಮೆ, ಅಷ್ಟು ಕಡಿಮೆ ಆಗಿಬಿಟ್ಟಿದ್ದಾರೆ ಜನಗಳು. ಎಷ್ಟೋ ಜನಗಳು ಏನಾದ್ರು ಕನ್ವರ್ಟ್ ಆಗೋಗ್ಬಿಡ್ತಾರೆ. ಹಿಂದೆ ಅಂತ ಕಾಲದಲ್ಲಿ ಅಂತ ಕೆಲಸ ಮಾಡಿದರು. ಇವತ್ತೇನು ಕಂಪ್ಯೂಟರ್ ಇದೆ, ಇದೆ, ಕೂತ್ಕೊಂಡು ಪ್ರವೇಶ ಮಾಡಿದ್ರೆ ಆ ವರ್ಲ್ಡ್ ಕೇಳಿಸ್ತದೆ, ಅಂತ ವ್ಯವಸ್ಥೆ ಇದೆ. ಆದ್ರೆ ಇವತ್ತು ಅಂತ ಕೆಲಸ ಆಗ್ತಾ ಇಲ್ಲ. ಅವತ್ತು ಅಂತಹ ಕೆಲಸ ಆ ಕಾಲಕ್ಕೆ ಮಾಡ್ತಾ ಇತ್ತು. ಡೇ ಟು ಡೇ ಪ್ರಾಬ್ಲಮ್, ಬೆಳಿಗ್ಗೆ ಅಂದ್ರೆ ಸಾಯಂಕಾಲದವರೆಗೆ ಗ್ಯಾರಂಟಿ ಅಂತ ಹೇಳೋ ಸ್ಥಿತಿಯಲ್ಲಿಲ್ಲ. ಅಂತಹ ಕಾಲದಲ್ಲಿ ಸಾವಿರಾರು ಪಂಡಿತರು ತಯಾರು ಮಾಡ್ತಿದ್ರು ಅಂದ್ರೆ ಎಂಥ ಗ್ರೇಟ್ ಅಚೀವ್ಮೆಂಟ್ ಅವ್ರಿಗೆಲ್ಲ. ಆ ಮಹಾಮಹಿಮರು ಅವರೆಲ್ಲ ಕೂಡ ಅಷ್ಟೆಲ್ಲ ಮಾಡಿಕೊಂಡು ಈ ಪ್ರಾಂತ್ಯಕ್ಕೆ ಬರ್ತಾರೆ. ಅಲ್ಲಿ ಒಂದ್ ಸರ್ತಿ ಬಂದಾಗ ಖಂಡೇರಾಯ ಸವಳೂರಲ್ಲಿ ಇದ್ದವನು, ಆತ ಇವರನ್ನು ಸ್ವಾಗತ ಮಾಡಿ ನಮ್ಮೂರಿಗೆ ಬರಬೇಕು ಅಂತ ಕರೀತಾನೆ. ಸಚ ರಾಯಚೂರು ಇತ್ತ ಹೈದರಾಬಾದ್ ಎಲ್ಲ ಕವರ್ ಮಾಡ್ತಾ ಬರ್ತಾರೆ. ಹರಿಹರಕ್ಕೆ ಹೋಗ್ತಾರೆ. ಹರಿಹರದಲ್ಲಿ ಇದ್ದಾಗ ಇಸ್ರೋಗ ಅವರು ಸಾಹಸ ಮಾಡ್ತಾರೆ, ನಮ್ಮೂರಿಗೆ ಬರಬೇಕು, ಬಂದ್ರೆ ಹಾಗೀಗಲ್ಲ ಅಲ್ಲೇ ಇರಾಗ ಬರಬೇಕು ಅಂತ ಕರೀತಾನೆ. ದೊಡ್ಡ ಚಾಲೆಂಜ್, ಅಲ್ಲೇ ಇರಬೇಕು ನಮ್ಮಲ್ಲಿ. ಅಲ್ಲಿ ನವಾಬ ಯಥಾ ಪ್ರಕಾರದ ಸೌಡರ್ಗಳು ಒಬ್ಬ ನವಾಬ, ಇವರು ಒಂದ್ಸರ್ತಿ ಕರೆದಾಗ ಹೇಳ್ತಾರೆ, ಈ ನಾನು ಬರೋದಿಲ್ಲ, ಮಂತ್ರಾಸ್ತ್ರ ಕೊಡ್ತೇನೆ, ಒಂದು ದೇವರು ಕೊಡ್ತಾರೆ, ಪೂಜೆ ಮಾಡ್ತಾ ಇರು, ದೊಡ್ಡ ಪದವಿ ಬರ್ತಿ, ಆಮೇಲೆ ಬರ್ತೀವಿ ಅಂತ ಹೇಳಿರ್ತಾರೆ. ಎಷ್ಟು ಅಪ್ರೋಷ್ಟ ದಿವ್ಯ ಜ್ಞಾನ ಇತ್ತು ಅವರಿಗೆ, ಮುಂದೆ ಒಳ್ಳೆ ಪದವಿ ಬರ್ತದೆ ನಿನಗೆ, ಆಗ ಬರ್ತೇನೆ ಅಂತ ಹೇಳಿರ್ತಾರೆ. ಪದವಿ ಬರ್ತದ ಅಂತಲ್ಲಿ ಆಗ ಅಪ್ಪನ ಬರಬೇಕು ಅಂತ ಕರೆದಾಗ ಅವರು ಬರ್ತಾರೆ. ಸವಣೂರಲ್ಲಿ ವಾಸ ಮಾಡ ಶುರು ಮಾಡ್ತಾರೆ. ಸವಣೂರಲ್ಲಿ ಅವರು ಭಾರಿ ಭವ್ಯವಾದ ಸ್ವಾಗತ ಬೇಕಾಷ್ಟು ಕೊಡ್ತಾರೆ. ನರಕರಗಳೆಲ್ಲ ಸತ್ಯಬೋಧರು ಶ್ರೀಮತಿಗೆ ದೃಷ್ಟಿಯಿಂದ ರೆಕಾರ್ಡ್ ಮಾಡಿದವರು. ಎಂಥ ರೆಕಾರ್ಡ್ ಅಂದ್ರೆ ಸುವರ್ಣದ ರಾಶಿ ಬರ್ತಿತ್ತಲ್ಲ, ಅವರೆಲ್ಲ ಅದನ್ನ ಕಾಯಿನ್ಸ್ ಮಾಡ್ತಾ ಇದ್ರು, ಎಲ್ಲ ಬಂಗಾರದ ಕಾಯಿನ್ಸ್ ಮಾಡ್ತಾ ಇದ್ರು. ಎಲ್ಲ ಒಂದ್ ಗ್ರಾಮ್ ಎರಡು ಗ್ರಾಮ್ ಎಲ್ಲ ಲೆಕ್ಕ ಇಲ್ಲ ಅವರಿಗೆಲ್ಲ, ತಲೆಗಟ್ಟೆ ಕಾಯಿನ್ಸ್, ದೊಡ್ಡ ದೊಡ್ಡ ಕಾಯಿನ್ಸ್ಗಳು. ಅದನ್ನು ವಿದ್ವಾಂಸರಿಗೆ ದಾನ ಕೊಡೋದು. ಸುರಿಮಳೆ ಪಂಡಿತರು ಯಾತ್ರೆ ತಯಾರಾಗ್ತಿದ್ರು ಅಂತ ಇವತ್ತು ಐಟಿ ಬಿಟಿ ಇದ್ದಾಗಿತ್ತು ಅವ್ರ ಕಾಲಕ್ಕೆ ವಿದ್ವಾಂಸರಿಗೆ. ಇವತ್ತು ಐಟಿ ಬಿಟಿಗೆ ಹಾಕೋ ಲಕ್ಷಾಂತರ ಸಂಬಳ ಬರ್ತದಲ್ಲ, ಎಲ್ಲ ಒಂದು ಲಕ್ಷ ಮಾಡಿಬಿಡ್ತಾರೆ. ಇವತ್ತು ಸುನಾ ವಿದ್ವಾಂಸರಿಗೆ ಭಾರಿ ಕತೆ, ಊಟ ತಿಂಡಿ ಇಲ್ಲ ಗತಿ ಅದ್ರಿಂದ ಎಷ್ಟೋ ವಿದ್ವಾಂಸ ಮಕ್ಕಳ ವಿದ್ವಾಂಸರು ಮಾಡಲೇ ಇಲ್ಲ. ನಾವು ಕಷ್ಟಪಟ್ಟಿದ್ ಸಾಕು, ಮಕ್ಕಳೇ ಕಷ್ಟಪಡುವ ಆ ಸ್ಥಿತಿ ಬಂದಿರ್ತಾರೆ. ಅವ್ರ ಕಾಲಕ್ಕೆ ಆಗಿರಲಿಲ್ಲ, ಯಾಕಂದ್ರೆ ಅಷ್ಟು ಕೊಡ್ತಿದ್ರು ಪಂಡಿತರಿಗೆ. ಪಂಡಿತರು ಸಾಕುವಾಗ ದೊಡ್ಡ ಕೆಲಸ, ಆ ಕೊಟ್ಟ ಎಲ್ಲ ನಾನು ಓದಬೇಕು, ನಾನು ಓದ್ ಬರ್ತಿದ್ರು. ಅವರಿಗೆಲ್ಲ 10-20 ರೂಪಾಯಿ ಲೆಕ್ಕ ಅಲ್ಲೇ ಇಲ್ಲ. ಮೈ ತುಂಬಾ 10 ಉಂಗುರಕ್ಕೂ ವಜ್ರದ ಉಂಗುರಗಳು, ಬಂಗಾರದ ಕಡಗಗಳು, ಹಗಲು ದಿವಟಿಗೆ ಮರ್ಯಾದೆ, ಅಂಥ ಮರ್ಯಾದೆ ವಿದ್ವಾಂಸರಿಗೆಲ್ಲ ಕೂಡ. ಯಾವ ಊರಿಗೆ ಹೋದ್ರೂ ಕೂಡ ಅವ್ರ ವೈಭವನೇ ವೈಭವ. ಅದಕ್ಕೆ ವಿದ್ವಾಂಸರು ಸಾಲು ಸಾಲು ತಯಾರಾಗ್ತಾ ಇದ್ರು. ಸತ್ಯಬೋಧ ರಾಜ್ಯ ಭಾರಿ ದೊಡ್ಡ ಮಾಡ್ತಾ ಕಾಯ್ದು ರಾಶಿ ಇಟ್ಕೊಂಡ್ರು, ಕೊಟ್ಟಿದ್ದೆಲ್ಲ ಇಟ್ಕೊಂಡು ಸಮಾರಂಭ ಅವರು ಬರೋಣ ವಿಜಯ ಬರೀತಾರೆ. ವಿಜಯದೊಳಗೆ ಯಾವ ಉತ್ಸವ ಮಾಡಿದ್ರು ಕೂಡ ಸರಗಳು, ಬಂಗಾರದ ಸರ, ಬಂಗಾರದ ಕಡಗ, ಕೊರಳಿ ಹಾರಗಳು, ಮತ್ತೆ ಕಾಯಿನ್ಸ್, ಬೆಳ್ಳಿ ಪಾತ್ರೆದು ಲೆಕ್ಕ ಕೊಡಗಳು ಕೊಟ್ಟಕ್ಕೆ ಕೊಡ್ತಿದ್ರು. ಈ ರೀತಿ ಸುರಿಮಣಿ ಮಾಡ್ತಾ ಹೋಗ್ತಾ ಇದ್ರು. ರಾಜರು ಕೊಡೋದು ಖರ್ಚು ಮಾಡ್ತಿರೋದೆ, ಖರ್ಚು ಮಾಡಿದ್ರೆ ಮತ್ತೆ ಕೊಡ್ತಿದ್ದಾರೆ ರಾಜರುಗಳು. ಅವ್ರು ಒಳ್ಳೇದಾಗ್ತಿತ್ತಲ್ಲ, ಇಮಿಡಿಯೇಟ್ ಆಗಿ ಇನ್ನೂ ಕೊಡ್ತಿದ್ರು. ಸವಣೂರಲ್ಲಿ ಆಗಿದ್ದ ಕಾಲಕ್ಕೆ ಬೇಕಾದಷ್ಟು ಆಯ್ತು. ಅಲ್ಲಿ ಕಟ್ಟಡಗಳಾಯ್ತು, ಮತ್ತೆ ಮತ್ತೆ ಸಾಕಷ್ಟು ಗಲಾಟೆಗಳು, ಅದೆಲ್ಲ ಸಾಲ್ವ್ ಮಾಡ್ತಾ ಇದ್ರು. ಹೈದರಾಲಿ ಬರ್ತಾನೆ ಅಟ್ಯಾಕ್ ಮಾಡೋಕ್ಕೋಸ್ಕರ. ಆದ್ರೆ ಹೈದರಾಲಿ ಅವರು ಎಕ್ಸ್ಪ್ರೆಸ್ ಅನ್ನ ಕೇಳಿ ಇದು ಮಾಡೋದಿಲ್ಲ, ಬಿಟ್ಟೋಗ್ಬಿಡ್ತಾರೆ, ಅಟ್ಯಾಕ್ ಮಾಡದೆ ಬಿಟ್ಟೋಗ್ಬಿಡ್ತಾರೆ. ಆಮೇಲೆ ಟಿಪ್ಪು ಸುಲ್ತಾನ್ ಬರ್ತಾರೆ, ಟಿಪ್ಪು ಸುಲ್ತಾನ ಕಡೆ ಬರ್ತಾ ಅಟ್ಯಾಕ್ ಮಾಡೋಕ್ಕಿಂತ ಬರ್ತಾನೆ. ಬಂಕಾಪುರದಾಗ ಇಳ್ಕೊತಾನೆ. ಇವರಿಗೆ ಇಲ್ಲಿ ನವಾಬನಿಗೆ ಹೇಳ್ಕೊಳ್ತಾನೆ, ಸರೆಂಡರ್ ಆಗ್ಲೇಬೇಕು, ಸರೆಂಡರ್ ಆಗಿರೋ ಯುದ್ಧ ಮಾಡ್ತೇನೆ. ನವಾಬನಿಗೆ ಅಷ್ಟು ಯುದ್ಧ ಮಾಡೋ ಚೈತನ್ಯ ಇಲ್ಲ, ಗೊತ್ತಾಯ್ತಾ. ಆದ್ರೆ ಇಲ್ಲಾದ್ರೆ ದುಡ್ಡು ಕೊಡು, ನಾನು 1,00,000 ವರಹ ಕೊಡಬೇಕು, 1,00,000 ವರಹ ಕೊಟ್ಟರೆ ಬಿಡ್ತೀನಿ, ಇದ್ರೆ ಅಟ್ಯಾಕ್ ಮಾಡ್ತೇನೆ. ಯಾತನಿಗೆ ಅಷ್ಟು ಸಂಪತ್ತಿಗೆ ಇಲ್ಲ ಒಂದ್ ಕಡೆಗೆ, ಮತ್ತೆ ಯುದ್ಧ ಮಾಡ್ಲಕ್ಕೆ ಹೋದ್ರೆ ಶಕ್ತಿ ಇಲ್ಲ, ಜನ ಸಾಯ್ತಾರಲ್ಲ ಅಂತ ಆತಂಕ ಬೇರೆ. ಸ್ವಾಮಿಗಳು ಬೇರೆ ಇದ್ದಾರೆ ಊರಲ್ಲಿ, ಸವಣರು ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಬಂದಾಗಿಂದ ಭಾರಿ ಒಳ್ಳೇದಾಗ್ತಾ ಇದೆ. ಆಗ ಹೇಳ್ತಾನೆ, 1,00,000 ರೂಪಾಯಿ ಇಲ್ಲಿಂದ ಕೊಡ್ಬೇಕಾದ್ರೆ, 1,00,000 ರೂಪಾಯಿ ಈ ನಮ್ಮ ಈ ನಕಲಿ ಈ ನೋಟುಗಳು ಕಾಣ್ತಾರೆ, ಬಂಗಾರದ ನಾಣ್ಯ ಆಗ್ಬೇಕು, ಇಲ್ಲೇ ಇಲ್ಲ ಅವನ ಹತ್ರ. ಆ ವಿಷಯ ನೋಡಿದಾಗ ಆ ವಿಷಯ ಗೊತ್ತಾಗ ಸತ್ಯಬೋಧ ಸ್ವಾಮಿಗಳಿಗೆ, ಎಂಥ ಕರುನಾಡಗಳು, ಅವರು ಯೋಚನೆ ಮಾಡಬೇಡ, ನಮ್ಮಿಂದ ದುಡ್ಡು ಕೊಡ್ತೀವಿ ಕೊಡು ಅಂತ ಹೇಳಿದ್ರು. ಮಠದಿಂದ ಮಠಗಳು ತಗೊಂಡು ಗೊತ್ತೇ ಹೊರತು ಕೊಟ್ಟು ಗೊತ್ತಿರೋದಿಲ್ಲ. ಏನು ಸರ್ ಲಟ್ಟ ಬಿಡ್ತೀವಿ ಸುವರ್ಣದಾಂಡ ಕೊಡೋದ್ರೆ ಏನಾಗುತ್ತೆ ಅದ್ರ ಬ್ಯಾವ ಆದ್ರೆ ನಾನು ಕೊಡ್ತೇನೆ ಅಂತ ಹೇಳ್ತಾರೆ. ರಾಜನಿಗೆ ನವಾಬರಿಗೆ ಆಶ್ಚರ್ಯ ಆಗ್ಬಿಟ್ಟಿದ್ದು, ಸ್ವಾಮಿ ನನ್ನ ಉಡಿಸ್ಲಕ್ಕೆ ನೀವು ಕೊಡ್ತೀರಾ ಅಂತ ಕೇಳ್ತಾರೆ. ನೀವು ಯೋಗ್ಯ, ಒಳ್ಳೆ ಧರ್ಮ ಸಂರಕ್ಷಣೆ ಮಾಡ್ತಾ ಇದ್ದೆ, ಒಳ್ಳೆ ಉದ್ದೇಶ ಇದೆ, ಕೊಡ್ತೀವಿ ನಾವು ಯೋಚನೆ ಮಾಡಬೇಡ ಅಂತೇಳಿ ಕೊಟ್ಬಿಟ್ರಂತೆ. ಅದಿಷ್ಟು ಕೂಡ ಅವ್ರಿಗೆ ಸುವರ್ಣಕ್ಕೆ ಭಾರಿ ಗಾಬರಿ ಅವನಿಗೆ, ಇವರಿಂದ ಇಸ್ಕೋಬೇಕಲ್ಲ ಅಂತ ಅನಿವಾರ್ಯ ಸ್ಥಿತಿ ಬಂತು. ಹಾಕಿ ಅದನ್ನೆಲ್ಲ ಹೊತ್ಕೊಂಡೋಗ್ಬೇಕು, ಎಷ್ಟು ಕಷ್ಟ ಹೊತ್ಕೊಂಡೋಗ್ಬೇಕಾದ್ರೆ ಆನೆ ತಗೊಂಡು ಹೋದ್ರಂತೆ. ತಿಪ್ಪು ಸುಲ್ತಾನ್ ನೋಡ್ತಾರೆ ತನ್ನ ಬೈಕ್ ಇಳಿಯೋದು ಬಾರಿ ಖುಷಿ ಆಯ್ತು ಅವನಿಗೆ. ನಾಣ್ಯ ತಗೊಂಡು ನೋಡ್ತಾರೆ, ಸತ್ಯ ಹೋದ್ರೆ ಚಿತ್ರ ಚಿತ್ರ ಇದೆ ಒದಗಿಸಿ ಗುರುರಾಜೋ ವಿಜಯತೆ, ಈಗ ಸತ್ಯ ಹೋದ್ರೆ ಚಿತ್ರ. ಅವರ ಅಪ್ಪ ಸತ್ಯಭಾನ ದ್ರವ್ಯಕ್ಕೆ ಆ ಮಹಿಮೆ ಹೇಳಿದ್ದಂತೆ ಟಿಪ್ಪು ಸುಲ್ತಾನ್, ಭಾರಿ ದೊಡ್ಡ ಗುರುಗಳು ಅಂತೇಳಿ. ಹಾಗೆ ಅವ್ರಿಗೆ ಯೋಚನೆ ಬಂತು, ಅರೆ ಅವ್ರ ನಾಣ್ಯನ ಇದು ಏನೆಲ್ಲ ಕೇಳ್ತಾನೆ. ಹೌದು, ಅವ್ರ ನಾಣ್ಯ ಅವ್ರು ಮಾಡ್ತಿದ್ದು, ತಮ್ಮ ತಂದೆಯೇ ಇವ್ರಿಗೆ ಕಾಣಿಕೆ ಎಲ್ಲ ಗೊತ್ತಾಯ್ತಂತೆ. ಅದು ಹೇಳ್ತಾನೆ, ಛೇ ಅಂತವ್ರಿಗೆ ನನ್ನ ಕಾಣಿಕೆ ತಗೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕಾಣಿಕೆ ತಗೊಳಕ್ಕೆ ಸಾಧ್ಯ ಇಲ್ಲ, ನಾ ಏನು ಕೊಡ್ಬೇಕಾಗಿಲ್ಲ, ಬಿಟ್ಬಿಡ್ತೇನೆ ಅವನನ್ನು ನಾನು. ಅವ್ರು ವರ್ಚಸ್ಟ್ ಆಗಿತ್ತು ನೋಡಿದ್ರ, ಇವತ್ತು ಎಲೆಕ್ಷನ್ ನಿಂತವ್ರು ವಾಪಸ್ ತಗೊಳೋದು ಕಷ್ಟ ಅಂತ ಸ್ಥಿತಿ ಇರ್ತದೆ. ಅಂಥದ್ದು ಬಿಟ್ಬಿಡ್ತೇನೆ ಅಂತೇಳಿ ಬರೀ ಅದಿಷ್ಟು ವಾಪಸ್ ಕೊಡ್ತಾನೆ ಅಷ್ಟೇ ಅಲ್ಲ, ತಂದು ಸೇರಿಸಿ ತನ್ನ ಕಾಣಿಕೆಯನ್ನು ಸೇರಿಸಿ ವಾಪಸ್ ಕಳಿಸಿಬಿಡ್ತು. ಒಬ್ಬ ವಿಧರ್ಮಿಯೇ ಎಷ್ಟು ಸರೆಂಡರ್ ಆಗಬೇಕಾದ್ರೆ ಎಷ್ಟು ತಪಶಕ್ತಿ ಇರಬೇಕು, ಎಷ್ಟು ಜ್ಞಾನ ಇರಬೇಕು, ಎಷ್ಟು ಸೌಜನ್ಯ ಇರಬೇಕು. ಇವತ್ತು ಅವೆಲ್ಲ ನೋಡಿ ಸತ್ಯಬೋಧರು ಹಿರಿಮೆ ಸಾಮಾನ್ಯವಾದದ್ದಲ್ಲ, ಭಾರಿ ಜ್ಞಾನಿಗಳು, ಒಳ್ಳೆ ಉದಾರಿಗಳು, ಎಂತೆಂಥ ಜನ ಪಾಠ ಹೇಳ್ತಾರೆ ಗೊತ್ತೇನು. ಆ ಕಾಲಕ್ಕೆಲ್ಲ ಇವತ್ತು ವರ್ಷ ವರ್ಷಕ್ಕೂ ನಮ್ಮ ಬ್ರಾಹ್ಮಣ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕೆಲವು ದಿವಸಕ್ಕಂತೂ ಭಾರಿ ಡೌನ್ ಆಗಿರೋದು, 10,000-20,000 1,000 ಜನ ಇದ್ದಾರೆ. ಆದ್ರೆ ಹಿಂದೆ ಆಗಲ್ಲ, 25,000, 30,000, 40,000 ಹಾಗೆ ಜನ ಸೇರ್ತಿದ್ದ ಕಾಲ. ಅಷ್ಟು ಜನಕ್ಕೆ ಊಟ ಉಪಚಾರ ಬರೀ ಕೈಲಿ ಕಳಿಸಾಗಿಲ್ಲ, ಬಂದವರಿಗೆಲ್ಲ ಕಾಣಿ ಮಠದಿಂದ ಆ ರೀತಿ ಕೊಡಬೇಕಾದ್ರೆ ಎಂತಹ ಸಂಪತ್ತಿತ್ತು, ಔದಾರ್ಯ ಇತ್ತು, ಎಷ್ಟು ವರ್ಚಸ್ ಇತ್ತು ಸತ್ಯಬೋಧರಿ. ಅವ್ರು ಎಂತಹ ಅದ್ಭುತ ಪಾಠ ಮಾಡ್ತಾರೆ ಗೊತ್ತೇನು, ಭಾರಿ ಅದ್ಭುತ ಪಾಠ ಮಾಡ್ತಾರೆ. ಅದರ ಪರಿಣಾಮವಾಗಿ 4 ಜನ ಆಮೇಲೆ ಸ್ವಾಮಿಗಳಾಗಲು ಶಿಷ್ಯರೇ, ಸತ್ಯಸಂಧರ ಇವರು ಶಿಷ್ಯರು, ಸತ್ಯವರರಿವರು ಶಿಷ್ಯರು, ಸತ್ಯಸಂಧರಿವರು ಶಿಷ್ಯರು, ಸತ್ಯ ಸಂಕಲ್ಪರಿವರು ಶಿಷ್ಯರು. ಅಂದ್ರೆ ಪೀಠಾಧೀಶರಾಗಿರ್ತಕ್ಕಂಥವ್ರನ್ನ ಪಾಠ ತಯಾರು ಮಾಡ್ತಾರೆ ಅಂದ್ರೆ ಅವ್ರ ಪಾಠ ಪ್ರವೇಶರು ಹಾಗೆ. ಸತ್ಯಬೋಧ ಸ್ವಾಮಿಗಳು ಸತ್ಯಸಂಧರಿ ಮಾತ್ರ ಭಾರಿ ಗೌರವ ಅವರಿಗೆಲ್ಲ, ಇವ್ರ ಮೇಲೆ ಅವ್ರ ಮೇಲೆ ಅದ್ಭುತ ಸ್ತೋತ್ರಗಳನ್ನೇ ಬರೀತಾರೆ. ಅಂತ ಸತ್ಯಸಂಧರು ವಿಷ್ಣು ಸಹಸ್ರ ಭಾಷ್ಯ ಬರೆದ ಮಹಾನುಭಾವರು, ಅವರೆಲ್ಲ ತಮ್ಮ ಗುರುಗಳನ್ನು ಭಾರಿ ಭಾರಿ ಕೊಂಡಾಡ್ತಾರೆ. ಒಳ್ಳೆ ಪಾಠ ಪ್ರವಚನ ಶಿಕ್ಷಣ ಔದಾರ್ಯ ಎಲ್ಲದರಲ್ಲೂ ಕೂಡ 40 ಪೀಠದಲ್ಲಿರ್ತಾರೆ, 40 ಕಾಲ. ಅದು ಚಾಲೆಂಜ್ ಅದು. ಇತ್ತೀಚಿನ ದೊಡ್ಡ ದಾಖಲೆ ಸತ್ಯ ಪ್ರಮೋದರು, 50 ಇದ್ದವರು ಸತ್ಯ ಪ್ರಮೋದರು, ಅದಕ್ಕಿಂತ ಮುಂಚೆ 40 ಇದ್ದವರು ಅಂದ್ರೆ ಸತ್ಯಬೋಧರೇ. ಸಾಮಾನ್ಯ 10, 20, 30 ಆಗಿರ್ತಾ ಇದೆ. ಅಂತ ದೊಡ್ಡ ಕ್ರಾಂತಿ ಮಾಡಿದಂತಹ ಸತ್ಯಬೋಧರು ಕೊನೆಗೆ ತಮಿಳುವರಲ್ಲಿ ವೃಂದಾವನಸ್ಥರಾಗ್ತಾರೆ. ಕಡ್ಡಾಯ ಅವರನ್ನು ಬಿಡದೇ ಇಲ್ಲ, ನವಾಬನು ಬಿಡದಿಲ್ಲ, ನೀವಿದ್ರೆ ನಮಗೆ ಕಲ್ಯಾಣವಾಗ್ತದೆ, ಊರಿ ಮಳೆ ಬೆಳೆ ಶತ್ರುಗಳ ಭಯ ಎಲ್ಲ ಪರಿಹಾರ ಮಾಡೋರು ಅಂತೇಳಿ ಅವರಿಗಿದ್ದು. ಅವ್ರ ಕಾಲಕ್ಕೆ ಆಗಿತ್ತು ಬಿಡಿ, ವೃಂದಾವನಕ್ಕೆ ಒಂದು 1,000 ರಕ್ಷಿಸುತ್ತೆ ವಾತಾವರಣ ಇದೆ ಅಂದ್ರೆ ಸತ್ಯಬೋಧರು ಆ ಕಾಲದಲ್ಲಿ ಸುವರ್ಣ ಯುಗ ಮಾಡದ ಮಾಡಿ. ಅಂತ ಮಹಾನುಭಾವರು ಹೆಚ್ಚು ಗ್ರಂಥ ಬರೆದು ಸಿಗೋದಿಲ್ಲ, ಒಂದು ಪುರುಷೋಕ್ತ ವ್ಯಾಖ್ಯಾನ ಅಂತ ಒಂದು ಸಿಗ್ತದೆ, ಅದಿನ್ನು ಪ್ರಿಂಟ್ ಆಗಿಲ್ಲ. ಆದ್ರೆ ಪಾಠ ಹೆಚ್ಚು ಹೇಳಿದ್ರೆ ಶಿಷ್ಯರು ಬಹಳ ಬರೀತಾರೆ. ಸತ್ಯಸಂಧರು ವಿಷ್ಣು ಸಹಸ್ರನಾಮ ಭಾಷ್ಯ ಅಂತ ಲೋಕವಿಖ್ಯಾತ, ಅವ್ರು ಬರೆದ ವಿಷ್ಣು ಸ್ತುತಿ ಮಠಗಳಲ್ಲಿ ಪ್ರತಿನಿತ್ಯದಲ್ಲೂ ಕೂಡ ಕೊನೆಯ ಒಳ್ಳೆ ಹೇಳ್ತಾರೆ. ಒಳ್ಳೆ ವಿಚಿತ್ರವಾದ ಪ್ರಮೇಯ ಗರ್ಭಿತ ಕರಾವಳ ಸ್ತೋತ್ರ ಇದೆಯಲ್ಲ, ಹಾಗೆ ದೇವರು ಮಹಿಮೆ ವರ್ಣನೆ ಮಾಡತಕ್ಕಂಥ ಕೃತಿಯ ಜೊತೆಗೆ ಸತ್ಯವರರು, ಆಮೇಲೆ ಅವರ ಶಿಷ್ಯರೇ ವಿಷ್ಣು ತೀರ್ಥರು. ಸತ್ಯವರ ಆಶ್ರಮ ತಗೊಂಡ್ರೆ ವಿಷ್ಣು ತೀರ್ಥರು ಮಾಧೂರು ಸ್ವಾಮಿಗಳು, ಅವರು ಪ್ರಶಿಷ್ಯರ ಗುಂಪಿ ಸೇರ್ತಾರೆ ಆ ಕಡೆ ಮುಂದೆ ಬಂದು. ಅನಂತರ ಸತ್ಯ ಧರ್ಮಸ್ವಾಮಿಗಳು, ಅವರಂತೂ ಬರೆದ ಭಾಗವತ ವ್ಯಾಖ್ಯಾನ ಅತ್ಯದ್ಭುತ ವ್ಯಾಖ್ಯಾನ ಬರೆದವರು. ಮಹಾಭಾರತಕ್ಕೆ ಟಿಪ್ಪಣಿ, ಭಾಗವತಕ್ಕೆ ಟಿಪ್ಪಣಿ, ಸುಧಾಕ ಟಿಪ್ಪಣಿ, ತತ್ವನಿಲಯ ಟಿಪ್ಪಣಿ, ಎಷ್ಟು ಗ್ರಂಥ ಬರೀತಾರೆ ಸತ್ಯ ಧರ್ಮರು. ಹೀಗೆ ಅವರು ತಯಾರು ಮಾಡಿದ ಶಿಷ್ಯರನ್ನು ದೊಡ್ಡ ದೊಡ್ಡ ಗ್ರಂಥಕಾರರಾಗ್ತಾರೆ. ಸತ್ಯ ಸಂಕಲ್ಪರು, ಅವರು ಮಹಾಜ್ಞಾನಿಗಳು, ಸತ್ಯ ಅವರ ಸಂಬಂಧನೇ, ಅವರು ಸತ್ಯ ಧರ್ಮರ ಸಂಬಂಧನೇ ಸತ್ಯ ಸಂಕಲ್ಪರು. ಅಂತ ಪಾಠ ಹೇಳೋ ಕೌಶಲ ಎಲ್ಲದನ್ನ ಪಡೆದಂತ ಮಹಾನುಭಾವರು ಸತ್ಯಬೋಧರು. ಅವರ ಅನೇಕಗಳಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದರಲ್ಲಿ ಈ ಜಾಗ ಒಂದು. ಸಾಕ್ಷಾತ್ ವೆಂಕಟೇಶ ದೇವರನ್ನ ವರಾಹ ದೇವರನ್ನ ಇಬ್ಬರನ್ನು ಪ್ರತಿಷ್ಠಾಪನೆ ಮಾಡಿ ಅನುಗ್ರಹ ಮಾಡಿದವರು. ಹುಬ್ಬಳ್ಳಿ ಬಹಳ ಹತ್ತಿರದಲ್ಲೇ ಇರತಕ್ಕಂಥವರು, ಧಾರವಾಡ ಅದು ಕ್ರಾಂತಿಗಳು ಸಂಚಾರ ಮಾಡಿದವರು. ಅನೇಕ ಕಡೆಗೆ ಅವರ ಮಹಿಮೆ ಬಹಳಷ್ಟು ವಿಖ್ಯಾತ. ಅಂತ ಸತ್ಯಬೋಧ ಸ್ವಾಮಿಗಳ ಆರಾಧನೆ ನಡೀತಾ ಇದೆ ಈ ಕಾಲದಲ್ಲಿ. ಇವರೆಲ್ಲ ಇನ್ನು ಸತ್ಯಬೋಧ ಮಠ ಅಂತ ಬೇರೆ ಇರಬೇಕಲ್ಲ, ಒಂದು ಸತ್ಯಬೋಧ ಇನ್ನೊಂದಿದೆ ಇಲ್ಲೊಂದು ಕಡೆಗೆ. ಅನೇಕ ಕಡೆಗೆ ಅವರ ಶಿಷ್ಯರು ಎಷ್ಟೆಷ್ಟೋ ಊರುಗಳಲ್ಲಿ ತಮ್ಮ ತಮ್ಮ ಮನೆಯ ಮಟ್ಟಿಗೆ ಅವರ ಸ್ಮರಣೆ ಮಾಡಿಕೊಂಡು ಆರಾಧನೆ ಮಾಡೋ ಒಂದು ಪದ್ಧತಿ ಕೂಡ ಇದೆ. ಅಷ್ಟು ಪ್ರಸಿದ್ಧಿ ಪಡೆದಂತಹ ಗುರುಗಳು ಸತ್ಯಬೋಧರು. ಕೊನೆಯ ಕಾಲದಲ್ಲಿ ಒಮ್ಮೆ ಏನಾಯ್ತು, ಅವರಿಗೆ ವಿಷ ಹಾಕಿದ್ರು. ನಮ್ಮ ಒಂದು ಬಹಳ ಕೆಟ್ಟ ಪದ್ಧತಿ ಅದು. ಒಂದು ಇವತ್ತು ವಿಷ ಹಾಕುವ ಪದ್ಧತಿ ಶುರು ಮಾಡಿದ್ದೆ ದುರ್ಯೋಧನ. ಪಟ್ಟು ಭೀಮಸೇನ ದೇವರಿಗೆ ಹಾಕ್ತಾನ, ಭೀಮಸೇನ ದೇವರಿಗೆ ವಿಷ ಹಾಕ್ತಾರೆ. ಅದು ಗೊತ್ತಲ್ಲ, ಮಹಾಭಾರತ ಗೆದ್ದವರಿಗೆ ಗೊತ್ತು. ಭೀಮಸೇನ ದೇವರಿಗೆ ವಿಷ, ಭೀಮಸೇನ ಮಧ್ವಾಚಾರ್ಯರು ದುರ್ಯೋಧನ ಕಲಿ ಮೂಲ ಗುರುಗಳಿಗೆ ವಿಷ ಕೊಟ್ಟರೆ ಯಾವ ಮಾಡಿದ್ರೆ ಪರಂಪರೆಗೆ ವಿಷ ಹಾಕುವ ಅಭ್ಯಾಸ ಮಧ್ಯೆ ಮಧ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ವಿಷ ಹಾಕ್ತಾನೆ ಇರ್ತಾರೆ, ವಿಷದ ಬುದ್ಧಿ ವಿಷ ಪ್ರಯೋಗ ಮಾಡ್ತಿರ್ತಾರೆ. ಅದು ಭೀಮಸೇನ ದೇವರು ಏನಾಯ್ತು, ಏನೇನೂ ಆಗಲಿಲ್ಲ, ಏನೂ ಆಗಲಿಲ್ಲ ಅನ್ನೋ ಸಂಕಟಕ್ಕೆ ದುರ್ಯೋಧನ ವಿಷ ಕೊಡಿದ್ರೆ ಜಾಸ್ತಿ ದುಃಖ ಆಯ್ತು ಅಷ್ಟೇ. ಏನು ಆಗ್ತಾ, ಏನ್ ಮಾಡಿದ್ರೆ ಏನಾಗ್ತಾ ಇದ್ದೀರ ಅವ್ರು ಆಲ್ ಪ್ರೂಫ್, ವಾಯುದೇವರ ಅಮೃತ, ಏನು ಆಗ್ಲೇ ಇಲ್ಲ. ಅದೇ ರೀತಿ ಮುಂದೆ ಅನೇಕರಿಗೆ ವ್ಯಾಸರಾದ್ರೆ ವಿಷ ಹಾಕ್ತಾರೆ, ತ್ರಿಪಾದರಾದ್ರೆ ವಿಷ ಹಾಕ್ತಾರೆ. ಸಾಮಾನ್ಯ ತ್ರಿಪಾದರ ಎಂಥ ಮಾಡ ಅವರಿಗೆ ವಿಷ, ವ್ಯಾಸರಾಜ ವಿಜೇಂದ್ರ ಸ್ವಾಮಿಗಳಿಗೆ ವಿಷ, ಅರ್ಥ ಆಯ್ತಾ? ಅದ್ ಎಲ್ಲ ವಿಷವನ್ನು ಗೆದ್ದವರು ಇವರಿಗೂ ವಿಷ ಹಾಕಿದ್ರಂತೆ. ಆ ವಿಷ ನೈವೇದ್ಯ ಕಾಲಕ್ಕೆ ಗೊತ್ತಾಯ್ತು. ನೈವೇದ್ಯ ಕಾಲಕ್ಕೆ ರಾಮದೇವರ ಕೊರಲಲ್ಲಿ ಕಪ್ಪು ಕಾಣಿಸ್ತದೆ. ಆದ್ರೆ ಎಂಥ ನೈವೇದ್ಯ ಮಾಡ್ತಿದ್ರು ಗೊತ್ತಾಗ್ತದೆ ಅವರು. ಅದು ಜ್ಞಾನಿಗಳಿಗೆಲ್ಲ ಕಾಣಿಸ್ತಾ ಇತ್ತು. ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ನೈವೇದ್ಯ ಮಾಡಿ ಆಯ್ತು ಅಂತೇಳಿ ಆಮೇಲೆ ಎಲ್ಲರೂ ಹೇಳ್ತಾರೆ, ಸ್ವಾಮಿ ವಿಷ ಇದೆ ಅಂತ ಸ್ವಾಮಿಗಳು ಹೇಳ್ತಾರೆ. ದಯವಿಟ್ಟು ತಾವು ವಿಷ ಸ್ವೀಕಾರ ಮಾಡಬಾರ್ದು ಅಂತ ಹೇಳ್ತಾರೆ ಅವರು. ದೇವ್ರ ನೈವೇದ್ಯ ಸ್ವೀಕಾರ ಮಾಡಿಯೇ ಮಾಡ್ತೀನಿ ಅಂತಾರೆ. ದೇವ್ರ ನೈವೇದ್ಯವನ್ನ ತ್ಯಾಗ ಮಾಡಕ್ ಬಂದು ನಾವು ದೇವ್ರ ನೈವೇದ್ಯ ಮಾಡಿ ಆಗಿದೆ, ಅದನ್ನು ಬಿಡೋದು ಸಾಧ್ಯ ಇಲ್ಲ. ನೈವೇದ್ಯದ ಅರ್ಥ ಎಷ್ಟು ಗೊತ್ತಿತ್ತು, ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೂ ನೈವೇದ್ಯವಾಗಿಲ್ಲ ಎಂತ ಪಂಚಭಕ್ಷ ಪರಮಾನ್ನವಾದರೂ ಅಗ್ರಾಹ್ಯ, ನೈವೇದ್ಯವಾದರೆ ವಿಷ ಕೂಡ ಗ್ರಾಹ್ಯ. ಇಷ್ಟರ ಮಟ್ಟಿಗೆ ಅವರು ದೀಕ್ಷೆ ಇದೆ, ಸ್ವೀಕಾರ ಮಾಡೇ ಬಿಡ್ತಾರೆ, ತಗೊಂಡ್ಬಿಡ್ತಾರೆ, ಯಾರ ಮಾತು ಕೇಳೋದಿಲ್ಲ. ಆ ವಿಷದ ಮುಖ್ಯ ಪ್ರಭಾವ ಹೊರಟೋಯ್ತು, ಭಕ್ತಿಯಿಂದ ಮಾಡಿದ್ರಿಲ್ಲ, ಅವರಿಗೆ ಅಪಾಯ ಇಲ್ಲ. ಆದ್ರೆ ದೈಹಿಕ ಸ್ವಲ್ಪ ಹೊಟ್ಟೆ ನೋವು ಇತ್ಯಾದಿ ಶುರುವಾಯ್ತು, ಅಜೀರ್ಣ ಇತ್ಯಾದಿ ಆಗಲು ಪ್ರಾರಂಭ ಆಯಿತು. ಆಗ ಡಾಕ್ಟರ್ ಎಲ್ಲ ಒತ್ತಾಯ ಮಾಡಿ ಔಷಧಿ ಕೊಡಕ್ಕೆ ಶುರು ಮಾಡಿದ್ರು. ಅದು ಪರಿಹಾರವಾಗಿ ಏನ್ ಹೇಳಿದ್ರು ಅಂದ್ರೆ, ಹಗಲು ಊಟ ಮಾಡಬಾರದು, ಮಧ್ಯಾಹ್ನ ಆಹಾರ ತಗೊಳ್ಬಾರ್ದು ಅಂತ ಹೇಳಿದ್ರು. ಇದು ದೊಡ್ಡ ಸಮಸ್ಯೆ. ಯತಿಗಳು ರಾತ್ರಿ ತಗೋಬಾರ್ದು, ಇವರು ಹಗಲು ತಗೋ ಊಟ ಮಾಡ್ತಾ ಇರ್ತಿ. ಮತ್ತೆ ಆರೋಗ್ಯ ದೃಷ್ಟಿಯಿಂದ ಮಾಡಬೇಕು, ಶರೀರ ಮಾಧ್ಯಮ ಕರು ಧರ್ಮ ಸಾಧನ. ತುಂಬಾ ಜನ ಗೊತ್ತಿರೋದಿಲ್ಲ, ಆರೋಗ್ಯ ನೆಗ್ಲೆಕ್ಟ್ ಮಾಡ್ತಾರೆ, ಮಾಡಬಾರ್ದು ಹಾಗೆಲ್ಲ. ಆರೋಗ್ಯ ಇದ್ರೇನೆ ಸಾಧನೆ ಮಾಡಲಿಕ್ಕೆ ಬರೋದು. ಆರೋಗ್ಯ, ಆಯುಷ್ಯ, ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನಕ್ಕೆ ಪೂರಣವಾಗಿಪ್ಪವು. ಅದಿಲ್ಲದ ಹೊದಿಗೆ ಸಾಧನೆ ಮಾಡ್ತಾನೆ. ನೂರೆಂಟು ರೋಗ ಬಂದ್ಬಿಟ್ಟು ಏಕಾಚಿ ಮಾಡಲಿಕ್ಕೂ ಆಗಲ್ಲ, ಪರಿಪಕ್ಷ ಎಲ್ಲ ರಥ ಬಿಟ್ಟು ಹೋಗ್ಬಿಡ್ತಾನೆ. ಚಾತುರ್ಮಾಸ್ಯ ಮಾಡಕ್ ಬರೋದಿಲ್ಲ, ಈ ಸಂಧ್ಯಾಜೆ ಮಾಡಕ್ ಆಸ್ಥಿತಿ ಬಂದುಬಿಡ್ತಾರೆ. ಆರೋಗ್ಯ ರಕ್ಷಣೆ ಮಾಡ್ಕೋಬೇಕು ಯಾವಾಗಲೂ. ಅದಕ್ಕೋಸ್ಕರನೇ ಶಾಸ್ತ್ರ ತೋರಿಸಬೇಕಾಗಿದೆ. ಅದಕ್ಕೆ ಡಾಕ್ಟರ್ ಹೇಳದಂತೆ ಕೆಲವು ಮೂಲಿಕೆ ಇತ್ಯಾದಿ ತಗೊಂಡು, ಆದ್ರೆ ಔಷಧಿಗೋಸ್ಕರ ಪಥ್ಯಕ್ಕೋಸ್ಕರ ರಾತ್ರಿ ಹಗಲು ಊಟ ಬಿಟ್ಟು ರಾತ್ರಿನೇ ಊಟ ಮಾಡೋ ಪ್ರಸಂಗ ಬಂತು. ರಾತ್ರಿ ಪೂಜೆ ನೈವೇದ್ಯ ಊಟ, ಬೊಯ್ಯರಿಗೆ ಸಾಕಲ್ಲ ಇಷ್ಟು, ಸಾವು ಸಿಕ್ಬಿಟ್ಟಿರೋದಿರಬೇಕು. ಇನ್ನು ಮಾತಲ್ಲಂತೂ ಸಂಸತ್ ಬರಲಿಲ್ಲ, ಇದರಲ್ಲಾದ್ರೆ ಸೋಸ ದೊಡ್ಡ ಗಲಾಟೆ ಬಿಸ್ಬಿಟ್ಟು, ಓ ರಾತ್ರಿ ಊಟ ಮಾಡ್ತಾರೆ, ಭಾರಿ ತಪ್ಪು ಭಾರಿ ತಪ್ಪು, ದೈತ್ಯ ಧರ್ಮ ಹೋಯಿತು ಅಂತ ಗಲಾಟೆ ಬಿಸ್ಬಿಡ್ತಾರೆ. ಸುಮ್ಮನೆ ಇರ್ತಾರೆ ಸ್ವಾಮಿಗಳು ಸ್ವಲ್ಪ ದಿವಸ. ಅದು ಬೈಯೋರ ಗುಂಪು ಎಲ್ಲಾ ಕಾಲಕ್ಕೂ ಬೈಯೋರು ಕೃಷ್ಣ ಡೈರೆಕ್ಟ್ ಬೈತಿದ್ದೆ ಶಿಶುಪಾಲ ಗೊತ್ತಲ್ಲ. ಸೊ ಬೈದು ಬೈಯೋರು ಇದ್ದಾರೆ ಅಂತ ಗಾಬರಿ ಆಗ್ಬೇಕಾಗಿಲ್ಲ. ಅವ್ರು ಎಷ್ಟು ಸತ್ಯ ಹೇಳೋದು ಬೇರೆ, ಸುಳ್ಳು ಹೇಳೋದು ಬೇರೆ. ಸುಳ್ಳು ಎಷ್ಟು ಬೈದ್ರು ಅಷ್ಟೇ, ವ್ಯಾ ಅದು ಎಳ್ಳಿದ್ದು ಇರೋದೇ ಇಲ್ಲ, ಅದು ಪಾಪ ಕಟ್ಕೋತಾರೆ ಅಷ್ಟೇ. ಆದ್ರೆ ಯೋಗ್ಯನೇ ಸಂಶಯ ಬರಬಾರ್ದು. ಅಯೋಗ್ಯರು ಬೈದ್ರೆ ನಾವು ಗಂಟೆ ಪಾಪ ನಮ್ಮ ಪಾಪ ತೊಗೊಂಡೋಗ್ತಾರೆ ಯೋಚನೆ ಇಲ್ಲ. ಯೋಗ್ಯರಿಗೆ ಸಂಶಯ ಬಂದ್ಬಿಟ್ರೆ ದೇವರ ನಂಬಿಕೆ ಹೋಗ್ತದೆ, ಅವರಿಗೆ ಸತ್ಯ ಹೋಗ್ತದೆ. ಅಂಥವ್ರ ನಂಬಿಕೆ ಉಳಿಸ್ಬೇಕು, ಎಚ್ಚರಿಸಿದ ಮತ್ತೆ ತಪ್ಪಿಲ್ಲ ಅಂತ ತೋರಿಸ್ಬೇಕು, ಇಲ್ಲ ಹೋದ್ರೆ ವಿಶ್ವಾಸ ಹೋಗಿಬಿಡ್ತದೆ ಅಂತ ಹೇಳಿ ಅವ್ರಾಗ್ಲಿ ಅಂತ ಹೇಳ್ತಾರೆ. ಎಲ್ಲ ರಾತ್ರಿ ಭಿಕ್ಷೆ ಕೊಡ್ತಾರೆ, ಕತೆ ಎಲ್ಲ ಕೇಳಿರ್ತೇನೆ. ತಗೋತಿದ್ದಾರೆ, ಹೊರಗೋಗಿ ನೋಡಿ ಅಂತ ಹೇಳಿದ್ರು. ಭಿಕ್ಷೆ ಹೊರಗೋಗಿ ನೋಡಿ, ಹೋಗೋರೆಲ್ಲ ಎಲ್ಲರೂ ಹೋಗಿ ನೋಡಿ, ಅವ್ರಿಗೆ ನೋಡಿದ್ರೆ ಆಶ್ಚರ್ಯ, ಸೂರ್ಯ ಬಡ 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 ಹೊಡಿತಾ ಇದ್ದಾರೆ ನೋಡಿ. ಅವ್ರು ಊಟ ಮಾಡೋವರೆಗೂ ಸೂರ್ಯ ಕಾಣಿಸ್ತಾನೆ, ಮುಗಿತಾ ಅಲ್ಲಿ ಊದ್ರೆ ಯಾರು ಆಕ್ಷೇಪಣೆ ಮಾಡಾಗಿಲ್ಲ. ಎಂಥ ಸಿದ್ಧಿ ಅದು ಅಂತ. ಈ ರೀತಿ ಮಾಡೋದು ಅಂದ್ರೆ ನಿಜವಾಗಿ ಎಂತ ಮಹಾ ತಪಸ್ಸುಗಳು ಅಂತ ಗೊತ್ತಾಗ್ತದೆ. ಆ ಚರ್ಮಶ್ಲೋಕ ಇರೋದೇ ಹಾಗೆ, ನೈವೇದ್ಯ ವಿಷಂ ರಾಮೇ ವೀಕ್ಷ ತದ್ಭುಕ್ತಿ ಭಾ ಗುರು ಯೋ ಅದರ್ಶಯ ದ್ರವಿ ಭ್ರಾತೃವು ಸತ್ಯಬೋಧೋಸ್ತು ಮೇ ಮುದೇ. ನೈವೇದ್ಯ ವಿಷಂ ರಾಮೇ ವೀಕ್ಷ ಅಂದ್ರೆ ವಿಷ ಹಾಕಿದ್ ಗೊತ್ತಿಲ್ಲದೆ ತಗೊಂಡ್ರು ಅಲ್ಲ, ವೀಕ್ಷ ನೈವೇದ್ಯಕ್ಕೆ ವಿಷಂ ನೈವೇದ್ಯ ಮಾಡಿದ ಗೊತ್ತಾಗಿದೆ, ಬಿಡಾಗಿಲ್ಲ, ಮಾಡಿದ್ದಾರೆ, ಅದು ಬಿಡಲಿಲ್ಲ ಅಂದ್ರೆ ತಿಳಿದು ತಗೊಳ್ಳೋದು ಸಾಮಾನ್ಯ ಸಂಗತಿ ಅಲ್ಲ. ಎಂಥವ್ರಿಗೂ ಸ್ವಲ್ಪ ಯಾಕಪ್ಪ ರಿಸ್ಕ್ ಅಂತ ಅನಿಸ್ಬಿಡ್ತದೆ. ಅದು ದೊಡ್ಡ ಜ್ಞಾನ ದೀಕ್ಷೆ. ಅದು ಇವತ್ತು ಕೊರತೆ ಇರೋದು ದೀಕ್ಷೆ. ವಿದ್ವತ್ ಬಂದ್ರೆ ಮೋಕ್ಷ ಅಂತ ಹೇಳಿಲ್ಲ, ದೀಕ್ಷೆ ಬಂದ್ರೆ ಮೋಕ್ಷ ಆಗೋದು. ದೀಕ್ಷೆ ಅಂದ್ರೆ ನಿಷ್ಠೆ, ಇದು ನಿಷ್ಠೆ ಇಲ್ಲೋರು ಉಪಯೋಗ ಇಲ್ಲ ಅಂತ ನಿಷ್ಠೆ ಇತ್ತು. ಆದ್ರೆ ಅದ್ರ ಫಲ ತೋರಿಸಿದ್ರೆ ದೃಢ ಕಾಣ್ತಾ ಇದ್ದಾರೆ. ಅವತ್ತಿನಿಂದ ಯಾರು ಬಾಯಿ ತೆಗಲಿಕ್ಕೆ ಸಾಧ್ಯವೇ ಆಗದಂತ ಸಿದ್ಧಿ ತೋರಿಸ್ತಾರೆ, ಪರಂಪರೆಯನ್ನು ಹಾಗೆ ಬಿಡಿಸ್ತಾರೆ. ಇದು ಸತ್ಯಬೋಧ ಸ್ವಾಮಿಗಳ ದೊಡ್ಡ ವೈಶಿಷ್ಟ್ಯ. ಅಂತವರ ಸ್ಮರಣೆಯಿಂದ ನಮಗೆ ಆತರ ದೀಕ್ಷೆ ಬಂದ್ರೆ ಸರಿ, ನಮಗೆ ವಿಷ ತಿನ್ನೋಷ್ಟು ದೀಕ್ಷೆ ಬೇಕಾಗಿಲ್ಲ, ನೈವೇದ್ಯ ಮಾಡಿದ್ರೆ ಊಟ ಮಾಡೋ ದೀಕ್ಷೆ ಬಂದ್ರು ಸಾಕು ಬದುಕೋ ಬಿಡ್ತೇವೆ. ನೈವೇದ್ಯ ಮಾಡಿಲ್ಲ, ನೈವೇದ್ಯ ಮಾಡೇ ಮಾಡ್ತೇವೆ. ದೇವ್ರ ನೈವೇದ್ಯ ಭಾರಿ ಕಷ್ಟ ಅಲ್ಲ, ಹೇಳಿದ ಫಾಸ್ಟೆಸ್ಟ್ ತಗೊಳ್ಳೋ ದೇವರೊಬ್ಬರೇ ಕೃಷ್ಣ ಅಂದ್ರೆ ತಗೊಂಡ್ಬಿಟ್ಟಿರ್ತಾರೆ ಆಗ್ಲಿ. ಅಷ್ಟು ನೈವೇದ್ಯ ಕೃಷ್ಣ ಕಷ್ಟ ಬಂದು ಕಷ್ಟದ ನೈವೇದ್ಯದ ಕಷ್ಟನೇ ಇಲ್ಲ. ಮತ್ತೆ ಎಂಥ ವಿಷನೂ ಪರಿಹಾರ ಆಗ್ತದೆ ತೋರಿಸ್ತದೆ. ನೈವೇದ್ಯದ ಶಕ್ತಿ ಎಷ್ಟು ಅಂದ್ರೆ ನಿಮ್ಗೆ ಹಾಗೇನೋ ಕಾಣಿಸ್ತದೆ, ಅದು ಅಮೃತ ಆಗ್ತದೆ ಪರಿಗೆ. ಎಂದು ಕೆಟ್ಟದಾಗೋದೇ ನೈವೇದ್ಯ ಶೇಷಂ ತುಳಸಿ ವಿಶ್ರಿತಂ ವಿಶೇಷತ ಪಾದ ಜಲೇನ ಸಿಕ್ತಂ ಯೋಜ್ಞಾತಿ ನಿತ್ಯಂ ಪುರತೋ ಮುರಾರೇಹೆ ಸಯಾತಿ ಯಜ್ಞಾಯುತ ಕೋಟಿ ಪುಣ್ಯಂ. ಕೃಷ್ಣಾಮೃತ ಮಹಾಣದಲ್ಲಿ ಆಚಾರ್ಯರ ಮಾತಿದೆ. ಯಾರು ಪರಮಾತ್ಮನಿಗೆ ಅಷ್ಟು ನೈವೇದ್ಯವನ್ನು ಸ್ವೀಕಾರ ಮಾಡ್ತಾರೆ ಅವರಿಗೆ ಎಷ್ಟು ಪುಣ್ಯ ಬರ್ತದೆ ಅಂದ್ರೆ 10,000 ಯಜ್ಞ ಮಾಡಿದ ಸಯಾತಿ ಯಜ್ಞಾಯುತ ಕೋಟಿ, 10,000 ಕೋಟಿ ಯಜ್ಞ ಮಾಡಿದ ಪುಣ್ಯ ಊಟ ಮಾಡಿದ್ರೆ ಬರ್ತದೆ. ಅದಕ್ಕೆ ಬಹುಶಃ ಬಟ್ಟೆ ಜಾಸ್ತಿ ಊಟ ಜಾರ ಯಾತಕ್ಕೆ ಬರ್ತಾರೆ ಅಂದ್ರೆ ಇಷ್ಟು ಪುಣ್ಯ ಯಾಕೆ ಕಳ್ಕೊಂಡು ಗೊತ್ತು ಬರ್ತಾರೆ ಅಂತ ಅರ್ಥ. ಆದ್ರೆ ಇದನ್ನು ಕೇಳಿ ಮಾಡಿದ್ರೆ ನಿಜವಾದ ಪುಣ್ಯ ಬರುತ್ತದೆ. 10,000 ಕೋಟಿ ಯಜ್ಞ ಮಾಡಿದ ಪುಣ್ಯ ಬರ್ತದೆ. ಇನ್ನೊಂದು ಕಡೆ ಹೇಳ್ತಾರೆ, ಸಿಕ್ತೇ ಸಿಕ್ತೇ ನವೇತ್ ಪುಣ್ಯಂ ಚಾಂದ್ರಾಯಣ ಶತಾಧಿಕಂ. ಕೃಷ್ಣಾವತಾರ ಹೇಳ್ತಾರೆ, ಒಂದೊಂದು ತುತ್ತು ತುತ್ತಿಂತ ಇದ್ರು ಕೂಡ 100 ಚಾಂದ್ರಾಯಣ ವ್ರತ ಮಾಡಿದಷ್ಟು ಪುಣ್ಯ ಬರ್ತದೆ. ಅಷ್ಟು ಶಕ್ತಿ ನೈವೇದ್ಯಕ್ಕಿದೆ. ನಮ್ಮ ಜನಕ್ಕೆ ಅದು ಗೊತ್ತಿದೆ, ಸುತ್ತಲೂ ಯಾವ್ಯಾವುದೋ ಅದರ ಶಕ್ತಿ ಇದರ ಶಕ್ತಿ ಅಂತ. ನೈವೇದ್ಯ ಮಾಡಿ ಎಷ್ಟು ಶಕ್ತಿ ಬರ್ತದೆ ನೋಡ್ರಿ ಅಂತೇಳಿ. ನೈವೇದ್ಯಕ್ಕಿರೋ ಅಮೃತ ಅದು. ನೈವೇದ್ಯ ಮಾಡಿದ ಮೇಲೆ ಯಜ್ಞಶಿಷ್ಟಾಚಾರ ಸಂತ ಅದು ಅಮೃತ ಅಂತ ಭಗವದ್ಗೀತೆ ಪರಮಾತ್ಮ ತಾನೇ ಹೇಳ್ತಾರೆ. ಅದರ ಅಭಿಪ್ರಾಯ ತಿಳ್ಕೊಂಡ್ರೆ ವಿಷ ವಿಷ ಆಗ್ಲಿಲ್ಲ, ಬರೀ ಅಮೃತನೇ ಆಯ್ತು. ಆ ಹೊಸ ಮಹಿಮೆ ಜಗತ್ತಿಗೆ ಹೊರಗೆ ಬಂತು. ಅವ್ರ ಪ್ರಾಣ ತೈಲಕ್ಕೆ ಅಂತ ಹೋದ್ರೆ ಅವ್ರ ಮಹಿಮೆ ಇನ್ನೂ ಜಾಸ್ತಿ ಆಯ್ತು. ಚಿನ್ನನ ಕಾಯಿಸಿದಷ್ಟು ಚೊಕ್ಕ ಚಿನ್ನ ಅಂತಾರಲ್ಲ, ಆ ರೀತಿ ಪರೀಕ್ಷೆ ಮಾಡಿ ಗೆದ್ದಾಗಾಯ್ತು ಹೊರತು ಅದು ಸೋಲ್ ಬರಲೇ ಇಲ್ಲ. ಈಗ ನೈವೇದ್ಯ ಮಾಡೋ ದೀಕ್ಷೆ ಯಾರಿಗೋ ನೈವೇದ್ಯ ಅಲ್ಲ, ದೇವರಿಗೆ ನೈವೇದ್ಯ. ಅದು ಆಚಾರ್ಯರ ಪೀಠದಲ್ಲಿ ಬಂದಿದ್ದರಿಂದ ಭಾರತೀಯರು ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನ ನೈವೇದ್ಯ ಅಂದ್ರೆ ಅದು ವಿಷದ ಅಮೃತ ಮಾಡಿಕೊಡ್ತಕ್ಕಂತ ಪ್ರೋಸೆಸ್. ಅದು ದ್ವಾದಶ ಸ್ತೋತ್ರ ಹೇಳಿದ ತಕ್ಷಣ ಅಮೃತ ಆಗಲೇಬೇಕು. ಶಿಕಾರ ಎತ್ತಿರ ರೂಪದಲ್ಲಿದ್ದಾಗ ಚಾಪ ಕೊಟ್ಟರು ಹಾವು ಕಡಿತು, ಗೊತ್ತಿದೆ ಕತೆ. ದ್ವಾದಶ ಸ್ತೋತ್ರ ಹೇಳ್ಬಿಟ್ಟು ಕಷ್ಟ ಬದುಕಿದ್ರು ಆಚಾರ್ಯರು. ದ್ವಾದಶ ಸ್ತೋತ್ರ ತಾಯಿದಂತೆ ಮಾಡ್ತದಲ್ಲ, ಸತ್ತವರು ಬದುಕ್ತದೆ ಅಂತ ಗ್ರಂಥ ಆಚಾರ್ಯರು ಬರೆದರು. ಅಂತ ದ್ವಾದಶ ಸ್ತೋತ್ರ ಆದಿಗಳಿಂದ ನೈವೇದ್ಯ ಮಾಡಿದ್ರೆ ಅದು ನಿಜವಾದ ಇವತ್ತು ವಿಷ ಇರ್ತದೆ ಅಂತ ಆ ದೇವಿ ನಮಗೇನಿಸ್ತದೆ. ಅವ್ರಿಗೆ ವಿಷ ಹಾಕಿದ್ರು ಪಾಪ, ನಮಗೇನು ವಿಷ ಯಾರು ಹಾಕಿಲ್ವಲ್ಲ ಅಂತ ಕೇಳಿದ್ರೆ ನಮ್ಮ ಸರ್ಕಾರನೇ ವಿಷ ಹಾಕ್ತದೆ. ಎಲ್ಲ ಹಾಕಿರೋದ್ರೆ ಬಟ್ಟೆ ಸಲ ವಿಷನೇ ಆಗಿಷ್ಟು ಕೂಡ ಅತ್ತಿದ್ದು ಬರೀ ವಿಷನೇ. ತಮಾಷೆಗೆ ಹೇಳ್ತಿರ್ತಾರೆ, ನಮ್ಮ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತದೆ ಲೆಕ್ಕ ಆಗ್ತಾ ಆಗ್ತಾ ಬರ್ತಾರೆ. ಒಂದು 10 ವರ್ಷಕ್ಕೆಷ್ಟು, 20 ವರ್ಷಕ್ಕೆ, 30 ವರ್ಷಕ್ಕೆಷ್ಟು, ಆಮೇಲೆ ಎಷ್ಟಾಗ್ಬೇಡ ಗಾಬರಿ ಆಗ್ತಾರೆ. ಸೈಂಟಿಸ್ಟ್ ಹೇಳ್ತಾರೆ ಆ ರೀತಿ ಲೆಕ್ಕ ಹಾಕಬೇಡ್ರಿ, ಆಹಾರ ತಿಂತ ಹೋದ್ರೆ ನಾಳೆ ಜನ ಇರ್ತಾರೆ ಯೋಚನೆ ಮಾಡ್ರಿ ಅಂತ ಹೇಳ್ತಾರೆ. ಬೆಳೆಯೋದಲ್ಲ, ಇರೋ ಜನ ಸತ್ತೋಗ್ಬಿಡ್ತಾರೆ. ಅಂತ ವಿಷ ತಿಂತಿದ್ದಾರೆ ಎಲ್ಲರೂ ಕೂಡ ಅಂತ ಹೇಳ್ತಾರೆ. ಅಂತ ವಿಷ ಪರಿಹಾರ ಮಾಡೋ ಉಪಾಯ ಜಗತ್ತಿಗೆ ಯಾರಿಗೂ ಗೊತ್ತಿಲ್ಲ, ಮಾಧುರಿ ಒಂದೇ ಗೊತ್ತಿರೋದು. ನೈವೇದ್ಯ ಬಂದು ದ್ವಾದಶೋತ್ರ ಹೇಳಿ ನೈವೇದ್ಯ ಮಾಡಿ ವಿಷ ಹೋಗಿಬಿಡ್ತದೆ ಅಂತ ಹೇಳಿ. ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಸತ್ಯಬೋಧ ಸ್ವಾಮಿಗಳೇ ಗೊತ್ತಿದ್ದು ಅವ್ರು ಮಾಡಿ ಕೊನೆಗೆ ಅದನ್ನು ತಗೊಂಡ್ರೆ ಏನು ಆಗದಂತೆ ಉಳ್ಕೊಂಡು ಅವ್ರು ಹೊಸ ಮಹಿಮೆ ತೋರಿಸಿದ್ರು ಅಂದ್ರೆ ನಿಜವಾಗ್ಲೂ ಆಚಾರ್ಯರ ಮತ ವಾಯುದೇವರ ಅಮೃತ, ವಾಯು ಅಜೇಲ ಅಮೃತಂ. ಅವ್ರ ಹೆಸರು ಹೇಳಿದ್ರೇನೆ ನಮಗೆ ವಿಷ ಏನು ಮಾಡೋದು. ಪ್ರಹ್ಲಾದ ವಾಯುದೇವರಲ್ಲ, ವಾಯುದೇವರ ಆವೇಶ ಇತ್ತು, ವಿಷ ಏನು ಮಾಡಲೇ ಇಲ್ಲ. ಭೀಮಸೇನರು ವಾಯುದೇವರೇ, ವಿಷ ಏನು ಮಾಡಲೇ ಇಲ್ಲ. ಆದ್ದರಿಂದ ಎಂದೂ ಕೂಡ ವಿಷಗೆಲ್ಲ ಉಪಾಯ ಅಂದ್ರೆ ಆಚಾರ ಶಾಸ್ತ್ರ ಓದೋದು, ಅವರು ಹೇಳಿದ ದೇವರೀತಿ ದೇವರ ಆರಾಧನೆ ಮಾಡೋದು. ಅದು ಸತ್ಯಬೋಧ ಸ್ವಾಮಿಗಳ ಜೀವನ ದೊಡ್ಡ ಸಂದೇಶ, ಅದನ್ನು ಮಾಡ್ತಾರೆ. ಅಂತ ಮಹಾನುಭಾವರು ಜಗನ್ನಾಥದಾಸರು ಮೊದಲಾದವರಿಗೆ ದಾಸಾಹಿತ್ಯಕ್ಕೂ ಭಾರಿ ಪ್ರೋತ್ಸಾಹ ಕೊಡ್ತಾರೆ. ಜಗನ್ನಾಥದಾಸರು ಎಷ್ಟೋ ದಿವಸಗಳ ಕಾಲ, ತಿಂಗಳುಗಳ ಕಾಲ ಅವರ ಜೊತೆಗೆ ಇರ್ತಾ ಇರ್ತಾರೆ. ಇಬ್ಬರಿಗೂ ತುಂಬಾ ಆತ್ಮೀಯರು ಸತ್ಯಬೋಧ ಸ್ವಾಮಿಗಳಿಗೆ. ಅವರಿಗೆ ಧೀರೇಂದ್ರ ಸ್ವಾಮಿಗಳು ಹತ್ರದಲ್ಲೇ ಇದ್ದರು, ಅವರವರು ಆತ್ಮೀಯರು. ವರದೇಂದ್ರ ಸ್ವಾಮಿಗಳು ಆತ್ಮೀಯರು. ಅನೇಕ ಜನರು ತುಂಬಾ ಆತ್ಮೀಯರಾಗಿ ಹರಿದಾಸ ಸಾಹಿತ್ಯಕ್ಕೆ ಭಾರಿ ಪ್ರೋತ್ಸಾಹ ಕೊಟ್ಟಿದ್ದು ಕೂಡ ಸತ್ಯಬೋಧ ಸ್ವಾಮಿಗಳ ದೊಡ್ಡ ಹಿರಿಮೆ. ಅವರ ಪರೀಕ್ಷೆ ರೀತಿಯೂ ಭಾರಿ ಅಪೂರ್ವ ಇರ್ತಿತ್ತಂತೆ. ಗೋಪಾಲದಾಸರು ಇಬ್ಬರು ತಮ್ಮಂದಿರು, 3 ಒಂದ್ಸತಿ ಬರ್ತಾರೆ, ರಾಯಚೂರಿ ಬರ್ತಾರೆ ಒಂದ್ಸಲ. ಅವರು ಒಳ್ಳೆ ಜ್ಞಾನಿಗಳು ಅಂತ ಗೊತ್ತು ಇವರಿಗೆ, ಒಳ್ಳೆ ಜ್ಞಾನಿಗಳಂತ ಗೊತ್ತು. ಅದು ಜ್ಞಾನಿಗಳ ಬಗ್ಗೆ ಜನಕ್ಕೂ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು, ನಮ್ಮಲ್ಲಿ ಯಾರು ಜ್ಞಾನ ಇದ್ರೆ ಅವ್ರನ್ನ ಹೊರಗೆ ಬರದಂತೆ ಮಾಡೋ ಕಾನ್ಸೆಪ್ಟ್ ಇತ್ತೀಚೆಗೆ ಬಂದಿರೋದು. ಹಿಂದೆ ಹಾಗಲ್ಲ, ಬೆಳಕಿ ತರಬೇಕಲ್ಲ, ಬೆಳಕಿ ತಂದ್ರೆ ಉಪಯೋಗ ಆಗ್ತದೆ ಅಂತ ಹೇಳಿ ಅವ್ರು 3 ಒಂದು ಪ್ರತ್ಯೇಕ ರೂಮ್ನಲ್ಲಿ ಕೂರಿಸಿದ್ರು. ಬೇರೆ ಬೇರೆ ಮನೆಗಳು, ಬೇರೆ ಬೇರೆ ರೂಮ್ಗಳು, ಒಂದು ಹಾಡು ಬರೀಬೇಕು ಎಲ್ಲರೂ ಕೂಡ, ಬರ ತಂದ್ಕೊಡಿ ಅಂತ ಹೇಳ್ತಾರೆ. ಎಂತ ಚಾಲೆಂಜ್ ಇದೆ ಒಂದು, ಬೇರೆ ಕಮ್ಯುನಿಕೇಶನ್ ಅವ್ರಿಗೆ ಇಲ್ಲೇ ಇಲ್ಲ, ಪ್ರತ್ಯೇಕ ಕೊಡಬೇಕು, ಒಂದು ಹಾಡು ಬರ್ಕೊಂಬನ್ನಿ ಅಂತ ಹೇಳ್ತಾರೆ. ಬರ್ಕೊಂಬರ್ತಾರ ಅವ್ರು ಒಂದೇ ಹಾಡು, ಆಶ್ಚರ್ಯ. ಮಾರಮದ ಘನ್ನ ಸಮೀರ ಮಧ್ವ ಮತೋದ್ಧಾರ ಸತ್ಯಬೋಧ ಗುರು ರಾಜ ಜಯ. ತಮಾಷೆ ಅಂದ್ರೆ ಏನ್ ಬರೀತಾರೆ, ಯಾರು ಕಂಟೆಂಟ್ ಗೊತ್ತಿಲ್ಲ, ಸಬ್ಜೆಕ್ಟ್ ಗೊತ್ತಿಲ್ಲ, ಏನ್ ಬರೀತಾರೆ ಗೊತ್ತಿಲ್ಲ. 3 ಬರೆದಿದ್ದು ಒಂದೇ ಹಾಡನ್ನೇ, ಒಂದು ಒಬ್ಬರು ಇನ್ನೊಬ್ರು ಮತ್ತೊಬ್ಬರು ಒಂದೊಂದು, ಅಂದ್ರೆ ಎಂಥ ಮ್ಯಾಜಿಕ್ ಅದು. ಅವ್ರ ಮೈಗೆ ಹೊರಗೆ ತರಿಸ್ತಾರೆ, ಇದನ್ನು ಕರಿಬೇಕಿದೆ. ಆ ಮೂಲಕ ಸಮಾಜ ಹೇಗೆ ಬೆಳೆಸಬೇಕು ಅಂತ ತೋರಿಸಿಕೊಟ್ಟವರು ಸತ್ಯಬೋಧ ಸ್ವಾಮಿಗಳು. ಆಗ ಅವರು ಗೋಪಾಲದಾಸರು ಎಂಥ ಅಪರೋಕ್ಷ ಜ್ಞಾನಿಗಳು, ಅವರು ತಮ್ಮಂದಿರ ಎಂಥ ಅಪರೋಕ್ಷ ಜ್ಞಾನಿಗಳು, ಅದನ್ನು ಕಂಡಿದ್ದು ಇವರು ಎಂಥ ಅಪರೋಕ್ಷ ಜ್ಞಾನಿಗಳು, ಇದೆಲ್ಲ ಗೊತ್ತಾಗಿ ಮಾಡ್ತಾರಲ್ಲ. ಇದು ಮತಕ್ಕೆ ಸದ್ದ ಗೌರವ ಇದು. ಮತನ ಬೆಳಗ್ಗೆ ತರಬೇಕು ಅಂತಿದ್ರೆ ಗುಣಗಳನ್ನು ಹೊರಗೆ ತರಬೇಕು, ಗುಣಗಳನ್ನು ಸಪ್ರೆಸ್ ಮಾಡಿದ್ರೆ ಲಾಸ್ಟ್ ಮತಕ್ಕಾಗೋದು. ಆದ್ರೆ ಪ್ರಾಫಿಟ್ ಆಗಬೇಕಾದ ಮತಕ್ಕೆ, ಅದರಿಂದ ಗೋಪಾಲದಾಸರ ಕೀರ್ತಿ ಭಾರಿ ಜಾಸ್ತಿ ಆಗೋಯ್ತು, ಭಾರಿ ಕೊಂಡಾಡ್ತಾರೆ. ಸತ್ಯವಾದ ಸ್ವಾಮಿಗಳ 34 ವರ್ಷಕ್ಕೆ ಆಶ್ರಮ, 74 ವರ್ಷ ಇದ್ದವರು, ಕೊನೆಗೆ ಒಳ್ಳೆ ಸತ್ಯಸಂತರಿಗೆ ಅದೊಂದು ದೊಡ್ಡ ಪವಾಡನೆ, ಅವರಿಗೆ ಕೊಡಬೇಕು ಅಂತ ಹೊರಟರು. ತುಂಬಾ ಸತ್ಯವಾದ ಸ್ವಾಮಿಗಳ ವಿದ್ವತ್ತಿನ ಬಗ್ಗೆ ಇನ್ನೊಂದು ಮಾತು ಹೇಳೋದಾದ್ರೆ, ಎಂಥ ದೊಡ್ಡ ವಿದ್ವಾಂಸರು ಅಂದ್ರೆ ಸತ್ಯಸಂತರನ್ನ ಅವರು ತಯಾರು ಮಾಡಿದರು. ಪೀಠ ಕೊಡೋದಕ್ಕಿಂತ ಮುಂಚೆ ಕೊಡ್ಲಿ ತಪ್ಪಲ್ಲ, ನಮ್ಮವರು ಅಂತ ಒಂದೇ ಕಾರಣಕ್ಕೆ ಕೊಡಬಾರದು, ತಯಾರು ಮಾಡಿ ಕೊಡಬೇಕು. ಅದು ಭಾರಿ ದೊಡ್ಡದು. ಹೇಗೆ ತಯಾರು ಮಾಡಿದ್ರು ಗೊತ್ತಾ? ಪರಮಾಶ್ಚರ್ಯ, 12 ವರ್ಷ ಅವರಿಗೆ, 12 ವರ್ಷ ಅಷ್ಟೇ ಹುಟ್ಟಿ ಸುಧಾ ಬಂಗಡೆ ಮಾಡಿಸಿದ್ದಾರೆ ಅವ್ರ ಕೈ ನೆನ್ಪಿಟ್ಕೊಂಡು. ಇದು ದೊಡ್ಡ ರೆಕಾರ್ಡ್. 12 ವರ್ಷ ಓದು ಸುಧಾ ಬಂಗಡೆ ಮಾಡಬೇಕು, ಅರ್ಥ ಆಯ್ತಾ? 12 ವರ್ಷ ತುಂಬಾ ಸುಧಾ ಬಂಗಡೆ ಮಾಡಿಸಿದ್ರು ಅಂದ್ರೆ ಹ್ಯಾಗ ಪಾಠ ಹೇಳಿರ್ಬೇಕು ಅವ್ರು, ಹ್ಯಾಗ ತಯಾರ? ಇದು ಸತ್ಯಬೋಧ ಸ್ವಾಮಿಗಳ ದೊಡ್ಡ ಒಂದು ಕೌಶಲ. ಬೋಧ ಅಂದ್ರೆ ಜ್ಞಾನ, ಸತ್ಯಬೋಧ. ಉಪದೇಶ ಮಾಡಿದ್ರೆ ಜ್ಞಾನ ಬರಬೇಕು ಅಂತ ಸಿದ್ಧಿ. ಇಂಥ ಸಿದ್ಧಿ ಉಪನಿಷತ್ಕಾರದ ಗುರುಗಳ ಬಗ್ಗೆ ಇದ್ದು ಕತೆ ಕೇಳ್ತೇವೆ. ಸತ್ಯಬೋಧರಿಗೆ ಅಂತಹ ಸಿದ್ಧಿ. ಅವ್ರ ಗುರು ಅನುಗ್ರಹ ಆಗಿತ್ತು ಅವ್ರ ಮೇಲೆ. ಇವತ್ತು ಯಾರ್ಯಾರು ವಿದ್ಯೆ ಎಷ್ಟೋತ್ತಾನೆ ಎಂಬುದಲ್ಲ ಪಾರ್ಟ್ ಬಿ, ಗುರುಗಳು ಎಷ್ಟು ಪ್ರೀತಿ ಸಂಪಾದನೆ ಮಾಡಿ ಪಾರ್ಟ್ ಎ. ಬ್ರಹ್ಮಸೂತ್ರ ಹೇಳುತ್ತದೆ, ಲಿಂಗಭೂಯಸ್ವ ತದ್ಯ ಬಲೀಯ ತದಪಿ ಓಂ. ಬ್ರಹ್ಮಸೂತ್ರ ಗುರುಗಳ ಅನುಗ್ರಹ ಭಾರಿ ದೊಡ್ಡದು, ನಾವು ಕಷ್ಟಪಟ್ಟು ಓದೋದು ದೊಡ್ಡದು ಅಂತ ಪ್ರಶ್ನೆ. ಈಗ ಹೇಳ್ತಾರೆ ಎರಡೂ ಇರಬೇಕು, ನಂಬರ್ ಒನ್ ಫಸ್ಟ್, ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಪ್ರಶ್ನೆ. ಓದೋದು ದೊಡ್ಡದು, ಅನುಗ್ರಹ ದೊಡ್ಡದು ಅಂದ್ರೆ ಎರಡೂ ಇರಬೇಕು. ಇಂಪಾರ್ಟೆನ್ಸ್ ಯಾವ್ದಕ್ಕೆ ಜಾಸ್ತಿ, ರಿಲೇಟಿವ್ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಜಾಸ್ತಿ ಅಂದ್ರೆ ಆಚಾರ್ಯ ಹೇಳ್ತಾರೆ ತದ್ಧಿ. ಅದನ್ನ ಆಚಾರ್ಯರ ಭಾಷ್ಯ, ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರ. ಓದೋದಕ್ಕೆಲ್ಲ ಇದಕ್ಕಿಂತ ದೊಡ್ಡದು ಅಂದ್ರೆ ಗುರು ಅನುಗ್ರಹ ಸಂಪಾದನೆ ಮಾಡು. ಆಚಾರ್ಯ ಹೇಳ್ತಾರೆ ಎದ್ದದ್ಯಾ ಸುಪ್ರಸನ್ನಧಿ, ಗುರುಗಳು ಪ್ರಸನ್ನ ಮನಸ್ಸಿನ ಉಪದೇಶ ಮಾಡಿದರೆ ಶಿಷ್ಯಾಯ ಸತ್ಯಂ ಭವತಿ ತತ್ಸರ್ವಂ. ಅದಿಷ್ಟು ಸಿದ್ಧಿ ಬರುತ್ತೆ. ಅದ ಅನುಗ್ರಹ ಮಾಡದೆ ಹೋದರೆ ಸಿದ್ಧಿಗೆ ಬರೋದಿಲ್ಲ. ಪಾಂಡಿತ್ಯ ಬೇರೆ, ಸಿದ್ಧಿ ಬೇರೆ. ಪಾಂಡಿತ್ಯ ಪಟ ಪಟ ಲಾಯರು ಕ್ರಿಮಿನಲ್ ಕೇಸ್ ವಾದ ಮಾಡ್ತಿರ್ತಾನೆ, ಕೊಲೆಗಡಕನ್ನ ಪ್ರೂವ್ ಮಾಡಕ್ ಕೊಡ್ತಾರೆ ಕೊಲೆಗಡಕಲ್ಲ ಅಂತೇಳಿ. ಒಳ್ಳೆ ಬ್ರಿಲಿಯಂಟ್ ಅವನು, ಸುಳ್ಳ ಆಕ್ಚುಲಿ. ಸಿದ್ಧಿ ಬೇರೆ, ಇದು ಬೇರೆ. ಸಿದ್ಧಿ ಬರಬೇಕಾದ್ರೆ ಗುರು ಅನುಗ್ರಹ ಇರಬೇಕು. ಅಂತ ಒಳ್ಳೆ ನಿದರ್ಶನ. ಸತ್ಯಬೋಧ ಸ್ವಾಮಿಗಳು ಗುರುವನಗ್ರಹ ಹೇಗೆ ಪಡೆದಿದ್ರು ಅಂದ್ರೆ, ಅವ್ರ ವಿಜಯದಲ್ಲಿ ಬರೀತಾರೆ, ಅವರು ಸತ್ಯಬೇರೆಯವರು ಮದುವೆ ಮಾಡಿಸಿದ್ರು. ಮದುವೆ ಬರವಣಿಗೆ ಹೊರಡ್ತು, ಗುರುಗಳು ಮೇಲೆ ಪಾಠ ಹೇಳ್ತಾ ಕೂತಿದ್ದಾರೆ. ಅವ್ರು ನೋಡಕ್ ಬಂದ್ರಂತೆ, ನೋಡೋರಂತವ್ರು ಅಂದ್ರೆ ಎಷ್ಟು ಪ್ರೀತಿ ಪಾತ್ರರಾಗಿದ್ದ ಶಿಷ್ಯನ ಮದುವೆ ಮೆರವಣಿಗೆ ನೋಡಿ ಅವ್ರು ಬಿಟ್ಟ ಕೊಡೋರು, ಅವರಿಗೆ ಸಂಕಲ್ಪ ಮಾಡಿಬಿಟ್ಟಿದ್ದಾರೆ. ಆಗ್ಲೇನೆ ಮೆರವಣಿಗೆ ತಾವ್ ಬಂದು ನೋಡೋದಿರುತ್ತೆ ಮೇಲೆ ಒಂದ್ಸಲ, ಅದೇ ಒಳ ಲಕ್ಷ್ಮೀನಾರಾಯಣ ಚಿಂತನೆ ಮಾಡ್ತಾರೆ ಅಂತ ಅರ್ಥ. ವಧುವರರಲ್ಲಿ ವ್ಯಕ್ತಿಗಳನ್ನು ನೋಡಿದ್ರೆ ಅಗ್ರಾಹ್ಯ, ಅಂಥ ಸಿದ್ಧಿಯಿಂದ ಮಹಾನುಭಾವ. ಅದಕ್ಕೆ ಅಂತ ಸಿದ್ಧಿ ಇವರಿಗೆ ಬಂತು. ಒಳ್ಳೆಕ್ಕೆ ಅಂತ ಹೋಗ್ತಾರೆ, ಒಂದು ಸಮಸ್ಯೆ ಇತ್ತು ಅವರಿಗೆ, ಆಯುಷ್ಯ ಇರಲಿಲ್ಲ, ಇಷ್ಟೆಲ್ಲ ಮಂಗಳ ಎಲ್ಲ ಮಾಡ್ತಿದ್ದಾರೆ, ಆಯುಷ್ಯ ಇಲ್ಲ, ಅವರಿಗೆ ಪೀಠ ಕೊಡಬೇಕು ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ 12 ಕಲಶದಲ್ಲಿ ಒಂದೊಂದು ಕಲಶದಲ್ಲಿ ಅಭಿಮಂತ್ರಣ, ಒಂದೊಂದು ವರ್ಷ ಆಯುಷ್ಯ, ಒಂದೊಂದು ಕಲ ಆಯುಷ್ಯ. ಅಷ್ಟು ಮಂತ್ರಿಸಿ ನೀರು ಕುಡಿದೆ ಅಂತ ಕೊಟ್ಟರಂತವ್ರು, ದೇವರು ನೈವೇದ್ಯ ಮಾಡಿದ ನೀರು 10 ಕುಡಿದ್ರಂತವ್ರು, 10 ವರ್ಷ ಇರ್ತಾರೆ ಸರಿಯಾಗಿ ಬಿಟ್ಟರೆ. ಅಂತಹ ಸಿದ್ಧಿ. ಇವರು 2 ಬಕರಿ ಮಾಡ್ತಾರಲ್ಲ ಗೋಪಾಲದಾಸರು, ಒಂದೊಂದು 20 ವರ್ಷ ಆಯುಷ್ಯ ಇಟ್ಟಿರ್ತಾರ. 2 ತಿದ್ದಕ್ಕೆ 40 ವರ್ಷ ಇರ್ತಾರೆ ಜಗನ್ನಾಥದಾಸರಿಗೆ, 40 ವರ್ಷ ಆಯುಷ್ಯ ಕೊಡ್ತಾರೆ ಮೀಡಿಯಾ ಅದು. ಅದಕ್ಕೆ ಯಾಚೆಯೇ ಶ್ರೋತ್ರಿಯೇ ಚಾನ್ನ, ದೊಡ್ಡವರು ಮಾಡಿದ ನೈವೇದ್ಯ ತಿಂದ್ರೆ ಆಯುಷ್ಯ ಜಾಸ್ತಿ ಆಗ್ತದೆ, ವೃದ್ಧಿ ಆಗ್ತದೆ. ಈ ಹೋಟ್ಲಿಗೆ ಹೋದ್ರೆ ಇರೋ ಆಯುಷ್ಯ ಹೋಗಿಬಿಡ್ತದೆ ಅವರಿಗೆ ಗೊತ್ತು. ಇವತ್ತು ಹೋಗೋದು ಎಲ್ಲೆಲ್ಲ ತಿಂತಾರೆ, ಆಯುಷ್ಯ ಕಳ್ಕೊಟ್ಬಿಟ್ಟು ಒದ್ದಾಡಿ ಹೋಗಿಬಿಡ್ತಾರೆ. ಆಯುಷ್ಯ ವೃದ್ಧಿಗಿರೋ ದೊಡ್ಡ ಉಪಾಯ. ಅದಕ್ಕೆ ಊಟಕ್ಕೆ ಬರೋ ಪದ್ಧತಿ ಅದಕ್ಕೆ ನಮ್ಮಲ್ಲಿ ಬಂತು. ಆದ್ರೆ ಇದಕ್ಕಿಂತ ಇನ್ನೂ ಗೊತ್ತಿಲ್ಲ ಅವರಿಗೆ, ಪ್ರಾಣದೇವರ ಶಾಸ್ತ್ರ ಬಿಟ್ಟು ಜಾಸ್ತಿ ಬರೋ ಅದು ಮರ್ತುಬಿಟ್ರೆ ಅಷ್ಟೇ. ಇದು ಮಾಡಲಿ ತಪ್ಪಲ್ಲ, ಅದು ಬಿಟ್ಟು ಮಾಡ್ತಾರಲ್ಲ ತಪ್ಪ. ಎರಡು ಮಾತು, ತೀರ್ಥ ಪ್ರಸಾದ. ತೀರ್ಥ ಅಂದ್ರೆ ಈ ತೀರ್ಥ ಈ ಪ್ರಸಾದ ಅಲ್ಲ, ತೀರ್ಥ ಅಂದ್ರೆ ಆನಂದ ತೀರ್ಥ, ಅದನ್ನು ತಗೊಳ್ಳೋದು. ಪ್ರಸಾದ ಅಂದ್ರೆ ಭಗವತ್ ಪ್ರಸಾದ, ಅದಕ್ಕೆ ಎಂಟ್ರೆನ್ಸ್ ಇದು ಮಾಡಬೇಕು. ಇದನ್ನೇ ಎಂಟ್ರೆನ್ಸ್ ತಗೊಳ್ಳೋದು, ಪ್ಯಾಕಿಂಗ್ ತಂದಿರ್ತಾನೆ ಮೇಲೆ ಔಷಧಿ ಮೇಲೆ ನೆಕ್ಕ ಕೂತ್ರೆ ಹಾಗೋ ಹಾಗೆ. ಕಬ್ಬಿನ ತಂದು ನೆಕ್ಕಿದ ರಸ ಅಲ್ಲ, ಅದನ್ನು ಅಗದು ತಿನ್ಬೇಕು. ಇವತ್ತು ಅದ್ರ ಬೇರೆತಾರೆ ಈ ಮಾತನ್ನ. ನಾವು ಶಾಸ್ತ್ರ ಓದೋದು ಅಂದ್ರೆ ಕಬ್ಬಿನ ಕೋಲು ನೆಕ್ಕಿನಾಗ ಆಗಬಾರದು ಅಂತ ಹೇಳ್ತಾರೆ. ಅದು ರಸ ಕುಡಿಯಾಗಿರ್ಬೇಕೆ ಹೊರತು ಕಬ್ಬಿನ ಕೋಲು ನೆಕ್ಕ ಶಾಸ್ತ್ರ ಓದಬಾರದು. ಇವತ್ತು ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಕಡಿಮೆ ಆಗಿದೆ. ನಿಜವಾದ ತೀರ್ಥ ಶಾಸ್ತ್ರ, ನಿಜವಾದ ಪ್ರಸಾದ ಭಗವತ್ ಪ್ರಸಾದ. ಆ ಪ್ರಸಾದದಿಂದ ಮೋಕ್ಷ ಕೊಡ ಪ್ರಸಾದ ಭಗವಂತ ಮಾಡುತ್ತಾನೆ. ಅದಕ್ಕೆ ನಾಂದಿ ಹಾಗೆ ಬದುಕು. ಅದೆಲ್ಲ ಮಾಡಿದ ಒಂದು ವಿಶಿಷ್ಟವಾದ ಸಿದ್ಧಿ ಸತ್ಯಬೋಧರು. ಎಲ್ಲಾ ಮಠಗಳು ಆತ್ಮೀಯತೆ ಅವರಿಗೆ, ಎಲ್ಲಾ ಮಠಗಳೊಂದಿಗೆ ಆತ್ಮೀಯತೆ ಇಟ್ಕೊಂಡಿದ್ರು. ಎಲ್ಲ ಜನಗಳಿಗೆ ಔದಾರ್ಯ ತೋರಿಸಿದ್ರು, ವಿದ್ವತ್ ಪಕ್ಷಪಾತ ಮಾಡಿದರು, ಅದ್ಭುತ ಪಾಂಡಿತ್ಯ ಸಂಪಾದನೆ ಮಾಡಿದರು, ವಿಶೇಷ ಮಂತ್ರ ಜಪ ಮಾಡಿದರು, ಹೋದಲ್ಲೆಲ್ಲ ಭಾರಿ ಪುರಸ್ಕಾರ ಕೊಟ್ಟರು, ಹೋಮ ಹವನ ಬೇಕಾದಷ್ಟು ಮಾಡ್ತಿದ್ರು. ಅದರಿಂದ ಏನಾಯ್ತು, ಧರ್ಮ ಜಾಗೃತಿ ಸಾಕಷ್ಟು ಆಗೋದು. ರಾಜ ಮಹಾರಾಜರು ಖಾಲಿ ಬಿಡ್ತಾ ಇದ್ರು, ಹಾಗೆ ಏನು ಕೊಟ್ಟು ಅವರ ಕಾಲಕ್ಕೆ ಎಷ್ಟು ಆನೆಗಳಿದ್ದು, ಎಷ್ಟು ಕುದುರೆಗಳಿದ್ದು, ಎಷ್ಟು ಸಂಪತ್ತಿದ್ದು ಲೆಕ್ಕ ಕೊಡ್ತಾ ಹೋಗ್ತಾರೆ, ಎಷ್ಟು ಜಮೀನು ಕೊಡ್ತಿದ್ರು, ಭೂಮಿ ಭೂಮಿನೇ ಆ ಕಡೆ ಪೂರ್ತಿ ಪಟಕ್ಕೆ ಒಪ್ಪಿಸ್ಬಿಡ್ತಾ ಇದ್ರು. ಅಂತ ವಿದ್ವತ್ತನ್ನ ಅದಿಷ್ಟನ್ನೇ ಇವರು ಪಾಠ ಪಡೆದು ಉದ್ಯೋಗಿಸ್ತಾ ಇದ್ರು. ಆ ಕೊಡೋ ಉದ್ದೇಶ ಏನು ಅಂದ್ರೆ, ಅವರಿಗೆ ಕೊಡಿ ಅಂತ ಅರ್ಥ. ಡೊನೇಷನ್ ಟ್ರಸ್ಟಿ ಕೊಟ್ರೆ ಹಾಗೋ ಹಾಗೆ, ಅವರು ತಗೊಳಕ್ ಕೊಡೋದಿಲ್ಲ, ಅವ್ರಿಗೆ ಉದ್ಯೋಗ ಕೊಡೋದು, ಎತೆಗಳಿ ಬೇಕೇ ಇಲ್ಲ ಈ ಮತ್ತೆ. ಅಂತ ಕೆಲಸ ಮಾಡಿದ್ದಕ್ಕೆ ವಿಶಿಷ್ಟವಾದಂತಹ ಸ್ಥಾನ ಅವರು ಗಳಿಸಿದ್ದಾರೆ. ಅಂತ ಮಹಾನುಭಾವರ ಆರಾಧನೆ ಮಾಡೋದು ದೊಡ್ಡ ಪುಣ್ಯ. ಇವತ್ತಿನ ದಿವಸ ಇಲ್ಲಿ ಸತ್ಯಬೋಧ ಸ್ವಾಮಿಗಳು ಬಂದ ಜಾಗ ಇದು, ಬಹಳ ಆಶ್ಚರ್ಯ ಅಂದ್ರೆ ಬಂದ ಜಾಗ, ಪ್ರತಿಷ್ಠಾಪನೆ ಮಾಡಿದ ಜಾಗ. ಅಷ್ಟಾದ ಎಷ್ಟು ದಿವಸ ಇದ್ದಿರಬೇಕು ಅವರಿಗೆ, ಎಷ್ಟು ದಿವಸ ಇದ್ದಿರಬಹುದು. ಅವರ ಹೇಳ್ತಾರಲ್ಲ, ವಿನಾ ಮಹತ್ವಾದ ರಜೋಭಿಷೇಕ, ದೊಡ್ಡವರ ಜ್ಞಾನಿಗಳು ಓಡಾಡಿದ ಜಾಗ ಅಂದ್ರೆ ಅದು ಒಳ್ಳೆ ಫಲವತ್ತಾದ ಜಾಗ ಅಂತ. ಯಾವುದಕ್ಕೆ? ಬೆಳೆ ಬೆಳಿಲಿಕ್ಕೆ. ಯಾವ ಬೆಳೆ? ದಾನ ಕೃಷಿ ಮಾಡೋದಕ್ಕೆ ಒಳ್ಳೆ ಜಾಗ ಇದು. ನಮ್ಮ ಗುಡಿ ಬಂಧುಗಳು ಭಾರಿ ಪುಣ್ಯವಂತರು. ಇಂಥ ಅವರು ಮಾಡಿ ಪ್ರತಿಷ್ಠಾಪನೆ ಮಾಡಿದ ಶ್ರೀನಿವಾಸ ದೇವರು, ಅವರು ತಿರುಪತಿಗೂ ಹೋಗಿದ್ದರು, ಸತ್ಯಬೋಧ ಸ್ವಾಮಿಗಳು ಅಂತ ಅಲ್ಲಿಗೂ ಹೋಗಿದ್ದರು. ಮತ್ತೆ ಬರಹದೇವರು ಎರಡು ಜನತಕ್ಕಂತ ಒಂದು ಅಪೂರ್ವ ಜಾಗ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ, ಸರಿಯಾಗಿ ನೋಡಿಕೊಂಡು ಎಷ್ಟು ದೊಡ್ಡ ಸಾಧನೆ ಮಾಡತಕ್ಕಂತ ಕ್ಷೇತ್ರ ಇದು. ಅಂತ ಸ್ಥಳದಲ್ಲಿ ವಿಶೇಷ ರೀತಿಯಲ್ಲಿ ಪೂಜಾದಿಗಳನ್ನ ಮಾಡಿಕೊಂಡು ಪ್ರತಿ ವರ್ಷ ಅವರ ಆರಾಧನೆ ಮಾಡ್ತಾ ಅವರು ಸಂಪಾದನೆ ಮಾಡತಕ್ಕಂತಹ ಗುರು ಅನುಗ್ರಹ ಹರಿಯ ಅನುಗ್ರಹಕ್ಕೆ ಕಾರಣವಾಗ್ತದೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ ಅಂತ ಹೇಳಿ ಮುಂದೆ ನಮ್ಮ ಶಾಸ್ತ್ರಜ್ಞಾನಾದಿಗಳಿಗೆ ಒಳ್ಳೆ ಆಸ್ತಿ ಆಗ್ತದೆ ಅಂತ ಕೆಲಸ ಮಾಡತಕ್ಕಂತ ನಮ್ಮ ಗುಡಿ ಬಂಧುಗಳಿಗೆ, ಮುಖ್ಯವಾಗಿ ನಮ್ಮ ಈ ಗುಡಿ ವಿಜೇಂದ್ರ ಗುಡಿ ಅವರು ನಿಜವಾಗ್ಲೂ ಭಾರಿ ಆಶ್ಚರ್ಯ, ಭಾರಿ ಉತ್ಸಾಹ ಅವರಿಗೆ. ಇನ್ನೂ ಜಾಸ್ತಿ ಮಾಡೋಕೆ, ಇನ್ನೂ ಜಾಸ್ತಿ ಮಾಡೋಕೆ ಅಂತ ಯೋಚನೆ ಮಾಡ್ತಾರೆ ಹೊರತು ಕಡಿಮೆ ಮಾಡೋ ಮತ್ತೆ ಯೋಚನೆ ಕೂಡ ಮಾಡೋದಿಲ್ಲ. ಉತ್ಸಾಹ ಈಗಲೂ ಪಟ 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 ಓಡಾಡ್ಬಿಟ್ಟು ಕೆಲಸ ಮಾಡ್ತಿರ್ತಾರೆ. ನಿನ್ನೆ ಹೇಳಿ ನಲಿವಿಲ್ಲ, ನಲಿದರೆ ಒಲಿವೆ ನಿಮಗೆಂಬ ಅಂತ ಹೇಳಿಲ್ಲ. ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಬರೋ ಪುಣ್ಯ, ರೋ ಯೋ ಮಾಡ್ಬೇಕಲ್ಲಪ್ಪ ಮತ್ತೆ ಬಂತಲ್ಲಪ್ಪ ಅದರ ಪದ್ಧತಿಯ ಅದು ಬರೋದಿಲ್ಲ. ಪುಣ್ಯ ತಿಂಗಳಿಗಟ್ಲೆ ಪ್ಲಾನ್, ಎಷ್ಟತ್ ಕರೆದ್ರೆ ಲೆಕ್ಕ ಇಲ್ಲ, ನಾನು ಸಾಕಾಗಿಬಿಟ್ಟಿದೆ ಸರ್. ಯಾವಾಗ ಎದ್ದು ಬರ್ತೀರಿ ಎದ್ದು ಬರ್ತೀರಿ, ಅದು ಬರಲೇಬೇಕು, ಕಾರ್ಯಕ್ಕೆ ಮಾಡ್ತಾರೆ ಬಿಡೋದಿಲ್ಲ. ದೊಡ್ಡ ಬೇಜಾರು ಬರ್ಬೇಕಾ ಬಂದೇ ಬಿಡ್ತಿದ್ರು ಗ್ಯಾರಂಟಿ ಅವ್ರು ಹೇಳಿದ್ರು. ತೀರ ಅನಿವಾರ್ಯ ಎಲ್ಲಿ ಹೋಗ್ತಾನೆ ಬರಲಿಲ್ಲ ಹೊರತು ಖಂಡಿತ ಬರ್ತಿದ್ರು. ಹಿಂದೆ ಬಂದಿದ್ದು ನೆನಪು ಮಾಡ್ಕೊಂಡ್ರು ಸ್ವಾಮಿಗಳು, ಕರ್ಲಕ್ಕೆ ಹೋದಾಗ ಹಿಂದೆ ಬಂದು ಇಲ್ಲ ಎಷ್ಟೇ ದಿವಸ ಇದ್ದೆ ನಾನು ಅಂತ ಹೇಳಿದ್ರು ಸ್ವಾಮಿಗಳು. ಇದೇ ಜಾಗದಲ್ಲಿ ಇನ್ನೂ ಎಷ್ಟೋ ಅವ್ರ ಮಠಗಳಾಗಿರಲಿಲ್ಲ ಆಗ, ಇವರ ತಂದೆ ಇವರ ಕಾಲಕ್ಕೆ ತುಂಬಾ ಹಿಂದೆ, ಇಲ್ಲಿ ಬೇರೆ ಇರಲಿಲ್ಲ ಅವರು. ಆಗ ನಾ ಇಲ್ಲಿದ್ದೆ ಅಂತ ಹೋದಾಗೆಲ್ಲ ಹೇಳ್ತಿರ್ತಾರ ಪಾಪ, ಅವ್ರು ಬರದೇ ಬರಬೇಕಾಗಿತ್ತು. ಆದ್ರೆ ಅವ್ರ ಅನುಗ್ರಹ ಇದ್ದೇ ಇದೆ, ಇನ್ನು ನಮ್ಮ ಸ್ವಾಮಿಗಳ ಅನುಗ್ರಹ ಇದೆ, ಎಲ್ಲಾ ಸ್ವಾಮಿಗಳ ಅನುಗ್ರಹ ಇದೆ, ವಿಶೇಷವಾಗಿ ನಡೀಲಿ ಅಂತ ಹೇಳ್ತಾ ಈ ಬೆಳಿಗ್ಗೆನ ಪಾಠ ನಾಳೆ ಮುಕ್ತಾಯವಾಗ್ತದೆ. ನಾಳೆ ಮುಗಿಯುತ್ತದೆ, ನಾಳೆ ಸಾಯಂಕಾಲ ಹರಿಗತಾಮಸ್ಕಾರ ಮುಗಿಯುತ್ತದೆ, ಇವತ್ತು ಸಂಜೆ ಹರಿಗತಾಮಸ್ಕಾರ ಮುಂದುವರಿಯುತ್ತದೆ ಹೇಳುತ್ತಾ ಇವತ್ತನೆಯ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಸ್ತ್ರೀಯತಾಂ ಕಮಲಾಲಯ ಶ್ರೀ ಸತ್ಯಬೋಧೋ ನಿಜಕಾಮಧೇನು ಮಯಾತಮ ಖಂಡನ ಚಂಡಭಾನು ದುರಂತ ಪಾಪ ಪ್ರದಹೇ ಕೃಶಾನು ಹೇಯಾನ್ಮವೇಷ್ಟಂ ಗುರು ರಾಜಸೂನು. ಜಗನ್ನಾಥಾಸ್ತ್ರ ಮಾಡಿದಂತ ಶ್ರೀಮಾತಾಚಾರ್ಯ ಮಾಡಿದಂತ